ಶ್ರಾವಣ ಮಾಸದ ತಪೋನುಷ್ಠಾನದ ನಿಮಿತ್ತವಾಗಿ ಪ್ರಾರಂಭಗೊಂಡಿರುವ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನ ಅದು ಹಾಗೆ ಈ ವಿಶೇಷ ಕಾರ್ಯಕ್ರಮಗಳಲ್ಲಿಯೂ ಕೂಡ ಮುಂದುವರ್ಕೊಂಡು ಬರ್ತಾ ಇದೆ. ಜಗದ್ಗುರು ರೇಣುಕ ಭಗವತ್ಪಾದರು ಮಹಾಮಹಿಮಾಶಾಲಿಯಾದ ಅಗಸ್ತ್ಯ ಮಹರ್ಷಿಯನ್ನೇ ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರನ್ನು ಕುರಿತು ಉಪದೇಶ ಮಾಡಿರುವಂತಹ ದಿವ್ಯ ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ. 28 ಶಿವಾಗಮಗಳ ಸಾರ ಸರ್ವಸ್ವವನ್ನು ಹೊಂದಿರುವ ಉತ್ಕೃಷ್ಟವಾದ ಆಚಾರ್ಯರ ಉಪದೇಶದಿಂದ ಕೂಡಿರುವಂತಹದ್ದೇ ಶ್ರೀ ಸಿದ್ಧಾಂತ ಶಿಖಾಮಣಿ. ಇಂಥ ಈ ಗ್ರಂಥದ ಪ್ರವಚನ ನೀವು ಕೇಳ್ತಾ ಇರುವ ಸಂದರ್ಭದಲ್ಲೇನೆ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನೆರವೇರ್ತಾ ಇರೋದು ನಿಮ್ಮೆಲ್ಲರ ಒಂದು ಪುಣ್ಯ ವಿಶೇಷ ಅಂತ ಭಾವಿಸ್ಕೋಬೇಕು. ವಿಭಿನ್ನ ಪ್ರವಚನಕಾರರು ಕಲಾಕಾರರು ತಮ್ಮ ವಿಷಯಗಳನ್ನು ಬಹಳಷ್ಟು ಸುಂದರವಾಗಿ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ನೀವೆಲ್ಲ ಅದನ್ನು ಸರಿಯಾಗಿ ಗ್ರಹಣ ಮಾಡಿಕೊಳ್ಬೇಕು. ಈಗ ದಿನ ದಿನ ಹೇಗಾಗ್ತದೆ ಅಂತ ಕೇಳಿದ್ರೆ ಊಟಕ್ಕೆ ನೀಡೋರು ಬಹಳ ಮಂದಿ ಆಗ್ತಾರೆ. ಒಬ್ಬ ಮನುಷ್ಯ ಉಣ್ಣವ ನೀಡೋರು ಬಹಳ ಮಂದಿ ಆದ ಅವನ ಪಜೀತಿ ಹೆಂಗಾಕದ ಹಂಗ. ಸಾಮಾನ್ಯವಾಗಿ ಉಣ್ಣೋರು ಬಹಳ ಮಂದಿ ಇರ್ತಾರ, ನೀಡೋ ಒಬ್ಬಿರ್ತಾನೆ, ಅಂದ್ರೆ ಸ್ವಲ್ಪ ಚಲೋ ಇರ್ತದೆ. ಈಗ ಉಣ್ಣ ಒಬ್ಬವ ನೀಡೋರು ಬಹಳ ಮಂದಿ ಆದ ಕೂಡಲೇ ನೀವು ಉಣ್ಬೇಕ, ನೀಡಿದ್ದನ್ನ ಯಾರೇನ್ ನೀಡಿದ್ರು ಉಣ್ಬೇಕು. ಅದು ಯಾರೇ ಏನೇ ನೀಡಿದ್ರು ಕೂಡ ಅದು ನಿಮಗೆ ಹಿತವಾಗುವಂತಹ ಆಹಾರವನ್ನೇ ಅವರು ಕೊಡ್ತಾ ಇದ್ದಾರೆ. ಹಾಗೆ ಇವತ್ತ ನಮ್ಮ ನವರತ್ನವರಾಗಲಿ, ನಮ್ಮ ವೃಷಭೇಂದ್ರ ಆಚಾರ್ಯರವರಾಗಲಿ ಬಹಳ ಸುಂದರವಾದ ಧರ್ಮದ ಸಂದೇಶ ನಿಮಗೆಲ್ಲ ಕೊಟ್ಟಿದ್ದಾರೆ. ಇನ್ನ ಸಭಾಧ್ಯಕ್ಷರು ಅದರ ಬಗ್ಗೆ ಚೆನ್ನಾಗಿ ನಿಮಗೆ ಹೇಳೇಬಿಟ್ಟಾರೆ. ಅಂದ್ಬಳಿಕ ಅದರ ಮೇಲೆ ಮತ್ತೆ ವಿಶೇಷವಾಗಿ ನಾವು ವಿಮರ್ಶೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನು ವ್ಯಕ್ತಪಡಿಸಿ ಇನ್ನು ನೇರವಾಗಿ ನಮ್ಮ ವಿಷಯಕ್ಕೇನೆ ನಾವು ಬರ್ತಾ ಇದ್ದೇವೆ. ಮನುಷ್ಯನನ್ನ ಸುಧಾರಿಸುವುದಕ್ಕಾಗಿನೇ ಆವರಣಗಳ ಕಲ್ಪನೆಯನ್ನ ಈ ಧರ್ಮದ ಆಚಾರ್ಯರು ಅನಾದಿ ಕಾಲದಿಂದಲೂ ಕೂಡ ಮಾಡಿದ್ದಾರೆ. ನಮ್ಮ ದೇಹದ ರಕ್ಷಣೆಗಾಗಿ ನಾವು ಸಾಕಷ್ಟು ವ್ಯವಸ್ಥೆ ಮಾಡಿಕೊಂಡಿರ್ತಾ ಇದ್ದೆ. ಚಳಿಗಾಲದಲ್ಲಿ ಹೇಗಿರಬೇಕು, ಬಿಸಿಲು ಬಹಳ ಆದ್ರೆ ನಾವು ಹೆಂಗಿರಬೇಕು, ಪಂಕ ಹಚ್ಕೋಬೇಕು, ಕೂಲರ್ ಹಚ್ಕೋಬೇಕು, ಇನ್ನೂ ಏನೇನು ಹೆಂಗ ತಂಡ ತಂಪಾದ ಪಾನೀಯಗಳನ್ನು ಕುಡಿದು ಈ ದೇಹವನ್ನು ಹೇಗೆ ಸರಿಯಾಗಿ ಇಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಾಕಷ್ಟು ತಿಳುವಳಿಕೆ ಇದೆ. ನೀವೆಲ್ಲ ಅದನ್ನೇ ಮಾಡಿಕೊಂಡು ಬರ್ತಾ ಇದ್ದ. ಅದಕ್ಕೆ ನಾಕಮಾದ ಹೇಳಿದ್ಲು, ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು. ಅಂದ್ರೆ ಯಾವಾಗ ಏನ್ ಉಣಬೇಕು, ಹೆಂಗಿರಬೇಕು ಅನ್ನೋದು ನಿಮ್ಗೆ ಹೇಳೋದೇನು ಜರುತ್ತಿಲ್ಲ, ಅದನ್ನ ಮಾಡ್ತಾ ಬರ್ತಾ ಇದ್ದ. ಸ್ಥೂಲ ಶರೀರದ ರಕ್ಷಣೆಯನ್ನು ಮಾಡುವ ಈ ಒಂದು ಓಘದೊಳಗ ನಾವು ಏನಾಗಿದ್ವಿ ಅಂದ್ರೆ ನಮ್ಮ ಸೂಕ್ಷ್ಮ ಶರೀರವನ್ನು ನಾವು ಮರೀತಾ ಹೊರಟಿದೆ. ಈ ಸ್ಥೂಲ ಶರೀರದ ಸಕಲ ವ್ಯವಹಾರಗಳಿಗೆ ಕಾರಣೀಭೂತವಾಗಿರುವಂತಹ ಒಂದು ಸೂಕ್ಷ್ಮ ದೇಹ ನಮ್ಮೊಳಗಿದೆ. ಆ ಸೂಕ್ಷ್ಮ ಶರೀರದಲ್ಲಿ ಅಂತಃಕರಣ ಅನ್ನುವಂತಹದ್ದೇನಿದಲ್ಲ ಅದು ಬಹಳಷ್ಟು ಮಹತ್ವಪೂರ್ಣವಾಗಿರುವಂತಹದ್ದು. ಪಂಚ ಪ್ರಾಣಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಇವಂತೂ ಸೈನೆ. ಅದರ ಜೊತೆಗೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ನುವಂತಹ ನಾಲ್ಕಿದಾವೆ. ಇವುಗಳು ಮನುಷ್ಯನನ್ನ ಜನ್ಮ ಜನ್ಮಾಂತರಗಳಿಗೆ ತಿರುಗಿಸಲಿಕ್ಕೆ ಇವೇ ಕಾರಣೀಭೂತಗಳಾಗಿದೆ ಅಂತೇನೆ ಹೇಳ್ತಾರೆ ಅವರು. ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹು. ಮನಸ್ಸು ವಿಷಯದಲ್ಲಿ ಆಸಕ್ತವಾಯಿತು ಅಂದ್ರೆ ಅದು ಪುನಃ ಪುನಃ ಜನ್ಮ ತಾಳ್ಲಿಕ್ಕೆ ನಮಗೆ ಕಾರಣೀಭೂತವಾಗ್ತದೆ. ಮನಸ್ಸು ನಿರ್ವಿಷಯವಾಯಿತು ಅಂದ್ರೆ ಅದಕ್ಕೆ ಮುಕ್ತಿ ಅನ್ನುವಂತಹದ್ದು ಪ್ರಾಪ್ತಿಯಾಗ್ತದೆ. ಭೋಗಿಸದ ವಿಷಯಗಳನ್ನೇ ಸಾಕಷ್ಟು ಸರಿ ಪುನಃ ಪುನಃ ಉಪಭೋಗ ಮಾಡಿದ್ರೂ ಕೂಡ ನಾವು ಈಗ ಇದನ್ನ ಸುಖವನ್ನು ಅನುಭವಿಸ್ತಾ ಇದ್ದೇವೆ ಅನ್ನುವಂತ ತಪ್ಪು ತಿಳುವಳಿಕೆ ಪ್ರತಿಯೊಬ್ಬ ಜೀವಾತ್ಮನಿಗೆ ಕೂಡ ಇದೆ. ಆದರೆ ಈ ವಿಷಯಕವಾಗಿ ಅರಿತಿರುವಂತಹ ನಮ್ಮ ಭಾರತೀಯ ತತ್ವಜ್ಞಾನಿಗಳು, ಜ್ಞಾನಿಗಳು, ಅನುಭವಿಗಳು ಹೇಳ್ತಾರೆ, ಇದು ಒಂದೇ ಜನ್ಮದಲ್ಲೆಲ್ಲ, ಅನೇಕ ಜನ್ಮಗಳಲ್ಲೇ ನಾವು ಮಾಡಿದ್ದನ್ನೇ ನಾವು ಮಾಡ್ತಾ ಬರ್ತಾ ಇದ್ದೇವೆ. ಅದಕ್ಕೆ ಈ ಜನ್ಮ ಮರಣಗಳನ್ನು ದೂರ ಮಾಡಿಕೊಳ್ಳಬೇಕಾದರೆ ಮನುಷ್ಯ ಏನಾದರೂ ಸಾಧನೆಯನ್ನು ಮಾಡಬೇಕು. ಯಾವ ತತ್ವವನ್ನು ಅಗಲಿ ಜೀವಾತ್ಮ ಬಂದಿದ್ದಾನೆ ಮತ್ತೆ ಹೊಳ್ಳಿ ಆ ತತ್ವವನ್ನು ಸೇರಬೇಕಾದರೆ ಇವನಲ್ಲಿ ಆಗುವಂತಹ ಬದಲಾವಣೆಗಳು, ಸುಧಾರಣೆಗಳಾಗಬೇಕು. ಅದಕ್ಕೆ ಹೇಳ್ತಾರೆ, ಸಮಾನಶೀಲ ವ್ಯಸನೇಶು ಸಖ್ಯಂ. ನಾವು ಗೆಳೆತನ ಮಾಡಬೇಕಾದ, ಮಿತ್ರತಾ ಮಾಡಬೇಕಾದ್ರೆ ಯಾರ ಜೊತೆಗೆ ಮಾಡ್ತೀವಿ ಅಂದ್ರೆ ನಮ್ಮ ಶೀಲ ಸ್ವಭಾವ ಗುಣ ಹೆಂಗಿರ್ತಾವ ಅಂತವ್ರ ಜೊತೆಗೆ ನಾವು ಗೆಳೆತನ ಮಾಡ್ತೀವಿ. ಸಿನಿಮಾಕ್ ಹೋಗೋ ಮನುಷ್ಯ ಸಿನಿಮಾಕ್ ಹೋಗೋರ್ದ ಗೆಳೆತನ ಮಾಡ್ತಾನ, ಪ್ರವಚನಕ್ಕೆ ಬರೋ ಮನುಷ್ಯ ಅವ್ರದ ಗೆಳೆತನ ಮಾಡ್ತಾರೆ. ಬರ್ತಾರೆ ಇಬ್ಬಿಬ್ರು ಇಬ್ಬಿಬ್ರು ಮೂರು ಕುಡ್ಕೊಂಡು ಬರ್ತಾರೆ, ಅಲ್ಲಿ ಹೋಗೋರು ಇರ್ತಾರ ಅವರು. ಅಂದ್ರೆ ಮಿತ್ರತಾ ಆಗಬೇಕಾದಾಗ ಇಬ್ಬರು ವ್ಯಕ್ತಿಗಳಲ್ಲಿ ಶೀಲ ಸ್ವಭಾವ ಗುಣಗಳಲ್ಲಿ ಸಮಾನತೆ ಇದ್ದಾಗ ಇಬ್ಬರಲ್ಲಿ ಮಿತ್ರತಾ ಆಗ್ತದೆ. ಲೋಕದ ಜೀವಿಗಳು ಒಬ್ಬರನ್ನೊಬ್ಬರು ಮಿತ್ರತೆಯಂತ ವ್ಯವಹಾರ ಮಾಡ್ತಾರಲ್ಲ, ಯಾಕಂದ್ರೆ ಅವರದು ಹಂಗ ಇವರದು ಹಂಗ ಇರುತ್ತೆ. ಹಾಗೆ ನಮಗೆ ಜೀವ ಜೀವಿಗಳ ಮಿತ್ರತವನ್ನು ನಾವು ಬಹಳಷ್ಟು ಸರ ಮಾಡಿಕೊಂಡಿವಿ. ಆದರ ಕೊನೆಗೇನಾಯಿತು ಅಂದ್ರೆ ಜೀವ ಜೀವಿಗಳ ಮಿತ್ರತ್ವ ಕೊನೆಗೆ ಶತ್ರುತ್ವದೊಳಗೆ ಪರಿವರ್ತನೆಯಾಗ್ತದೆ. ಎಷ್ಟೇ ಪ್ರೀತಿಯಿಂದ ಯಾರನ್ನೇ ನಾವು ಪ್ರೀತಿಸಿದ್ರು ಕೂಡ ಸ್ವಾರ್ಥ ಅನ್ನುವಂಥದ್ದು ಎದುರಿಗೆ ಬಂತು ಅಂದ್ರೆ ಅವಾಗ ಮನುಷ್ಯ ತನ್ನನ್ನೇ ತಾನು ಪ್ರೀತಿಸ್ತಾನೆ ಹೊರತಾಗಿ ಅನ್ಯರನ್ನ ಪ್ರೀತಿಸಂಗಿಲ್ಲ. ಅವಾಗ ಪ್ರೀತಿಸುವ ವ್ಯಕ್ತಿಯನ್ನ ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದಕ್ಕನ ದರ್ಶನದ ಆಚಾರ ಏನು ವಿಚಾರ ಮಾಡಿದ್ರು ಅಂದ್ರೆ ನಾವು ಮಾಡಿರುವಂತಹ ಪ್ರೀತಿ ಅದು ದ್ವೇಷವಾಗಿ ಪರಿವರ್ತನೆ ಆಗಬಾರದು ಎಂದಿಗೂ. ಅಂದ್ರೆ ಅಂಥವ್ರ ಜೊತೆಗೆ ಪ್ರೀತಿಯನ್ನು ಮಾಡಬೇಕು. ಹಾಗಾದ್ರೆ ಅವ್ರು ಎಂಥವ್ರಿರಬೇಕು ಅಂದ್ರೆ ಸ್ವಾರ್ಥ ಅವರಲ್ಲಿ ಇರೇಬಾರದು. ತನಗಾಗಿ ಅನ್ನುವಂಥ ವಿಚಾರ ಯಾರಲ್ಲಿ ಸಂಪೂರ್ಣವಾಗಿ ಇರಂಗಿಲ್ಲ ಅಂಥವರ ಜೊತೆಗೆ ನಾವು ಸ್ನೇಹವನ್ನ ಸಂಬಂಧವನ್ನು ಮಾಡಬೇಕು. ಹಾಗಾದ್ರೆ ಜಗತ್ತಿನಲ್ಲಿ ಅಂಥವ್ರು ಯಾರಿದ್ದಾರೆ ಅಂದ್ರೆ ಅವನಿಗೆ ನಾವು ಪರಮಾತ್ಮ ಅಂತ ಕರ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಪರಮಾತ್ಮ ತನಗಾಗಿ ಏನನ್ನೂ ಇಟ್ಟುಕೊಂಡಿಲ್ಲ. ಇಳೆ ಬೆಳೆ ಗಾಳಿ ಏನದ ಎಲ್ಲವನ್ನು ಕೂಡ ಈ ಜೀವಿಗಳ ಭೋಗಕ್ಕಾಗಿನೇ ಕೊಟ್ಟಿದ್ದಾನೆ. ಇಷ್ಟೇ ಅಲ್ಲ, ಆ ಕೊಡುವಂತ ದೇವರನ್ನ ನಾವು ಏನು ಮಾಡಿದೀವಿ ಕಡೆಗೆ ಅಂತ ಕೇಳಿದ್ರೆ ಅವನ್ನ ನಾವು ಕಡೆಗೆ ದಿಗಂಬರನನ್ನಾಗಿ ಕೂಡ ಮಾಡಿ ಕೊಡ್ತಾನ ಅಂದ್ಕೊಳ್ಳೆ ಕೇಳೋದ, ಕೊಡ್ತಾನ ಅಂದ್ಕೊಳ್ಳೆ ಕೇಳಿದ್ದ ಕೊಟ್ಟ ಅವನೇನಾದ. ಇರಾಕ ಅವನಿಗೆ ಮನಿಯಿಲ್ಲ, ಉಡಾಕ ಅವನಿಗೆ ಬಟ್ಟಿಲ್ಲ, ಸ್ಮಶಾನವಾಸಿ ಆಗಬೇಕಾಯ್ತು ಅಂತ ಹೇಳ್ತಾರೆ. ಸ್ಮಶಾನೇಶ್ವಾ ಕ್ರೀಡಾ ಸ್ಮರಹರ ಪಿಶಾಚ ಸಹಚರ. ದಿಗಂಬರನಾಗಿ ಎಲ್ಲರಿಗೆ ಎಲ್ಲವನ್ನೂ ಕೊಟ್ಟಿರುವಂತ ಶಿವನು ಏನಾದ ಅಂದ್ರೆ ಎಲ್ಲಾರಿಗೆ ಕೊಟ್ಟು ಏನೂ ಇಲ್ದಂಗಾದವ ಅಂತೇನೆ. ಅವನಲ್ಲಿ ಯಾಕೆ ಎಲ್ಲ ಕೊಟ್ಟ ಅಂತ ಕೇಳಿದ್ರೆ ಅವನಿಗೆ ಅದು ಯಾವುದೂ ಬೇಕಾಗಿಲ್ಲ, ಅದು ಅವನದೇ ಅದ, ತನ್ನದನ್ನು ತಾನು ಯಾಕೆ ತೆಗೆದುಕೋಬೇಕಂತ ತಿಳ್ಕೊಂಡು ಎಲ್ಲವನ್ನೂ ಕೊಡ್ತಾನೆ. ನೀವು ಲೋಕದಲ್ಲಿ ನಿಮ್ಮ ಮಕ್ಕಳಿಗೆ ಪಾಲು ಮಾಡ್ತೀರಿ, ಮಕ್ಕಳು ದೊಡ್ಡವರಾದರೂ ಲಗ್ನ ಆಯ್ತು ಅಂದ್ರೆ ಮುಂದ ಮನೆ ಬ್ಯಾರ ಆಗೋ ಪ್ರಸಂಗ ಬಂದಾಗ ಆಸ್ತಿಯನ್ನು ಪಾಲು ಮಾಡಿಕೊಡ್ತಾನ. ತಾನು ಗಳಿಸಿರುವಂತ ಆಸ್ತಿ ತನ್ನ ಮಕ್ಕಳಿಗಾಗಿನೇ ಮಾಡಿರ್ತಾನ, ತನಗಾಗಿ ಅಲ್ಲ, ತನ್ನ ಪಶ್ಚಾತ್ ತನ್ನ ಮಕ್ಕಳಿಗಾಗಿ ಕೊಡು ಸಲುವಾಗಿ. ಆದ್ರೆ ತಾನಿದ್ದಾಗ ತನ್ನ ಮಕ್ಕಳಿಗೆಲ್ಲ ಹಂಚಿಕೊಂಡ್ರಂಗಿಲ್ಲ ಅವ, ಯಾಕಂದ್ರೆ ಅವನಿಗೆ ವಿಶ್ವಾಸ ಇಲ್ಲ. ಇವ್ರ ಕಡೆಗೆ ನನ್ನ ಉಪ್ಪಿನ ಕಾಲಕ್ಕೆ ಸರಿಯಾಗಿ ನೋಡ್ತಾರೋ ಇಲ್ಲೋ ಅಂತ. ಅದಕ್ಕೇನ್ ಮಾಡ್ತಾನಂದ್ರೆ ತಂದೊಂದು ಪಾಲು ತಾನು ಇಟ್ಟುಕೊಂಡು ನಿಮ್ಗೆ ಹಂಚ್ತಾನೆ ಹೊರತಾಗಿ ತನ್ನ ಪಾಲು ಇಟ್ಟುಕೊಳ್ಳ ಅರ್ಧ ಕೊಡೋದಿಲ್ಲ. ನಾ ಸತ್ ಮೇಲೆ ನನ್ನ ಪಾಲ್ನಿ ಹಂಚಿಕೊರಿ ಅಂತ ಹೇಳ್ತಾನೆ. ಆದರೆ ಪರಮಾತ್ಮ ಅನ್ನುವಂತಹ ತಂದೆ ಅವ ತನಗಾಗಿ ಏನನ್ನು ಇಟ್ಟುಕೊಳ್ಳಾರದೆ ಎಲ್ಲವನ್ನು ಕೂಡ ನಮಗಾಗಿ ಕೊಟ್ಟಿದ್ದಾನೆ ಅಂತ. ಅಂದ್ರೆ ನಿಸ್ವಾರ್ಥವಾಗಿರುವಂತಹ ಸಖ ಮಿತ್ರ ಯಾರಾದರೂ ನಿಮ್ಗೆ ಆಗೋರಿದ್ರೆ ಅವ ಪರಮಾತ್ಮನ ಹೊರತು ಬೇರೆ ಯಾರು ಕೂಡ ಆಗಲಿಕ್ಕೇನೆ ಸಾಧ್ಯ ಇಲ್ಲ. ಅದಕ್ಕೆ ಭಕ್ತಿಯೊಳಗೆ ಒಂಬತ್ತು ಪ್ರಕಾರದ ಭಕ್ತಿಗಳನ್ನು ಹೇಳಿ ದೇವರ ಜೊತೆಗೆ ಸಖತ್ವವನ್ನು ಮಾಡೋದು ಕೂಡ ಒಂದು ಭಕ್ತಿ ಎಂದು ಕರ್ಕೊಂಬಂದರು. ಅರ್ಜುನ ಸಖ್ಯ ಭಕ್ತಿಯನ್ನು ಕೃಷ್ಣನ ಜೊತೆಗೆ ಮಾಡಿದ್ದ. ಹಾಗೆ ಇವತ್ತು ಜೀವಾತ್ಮ ಪರಮಾತ್ಮ ಜೊತೆ ಹೋಗಬೇಕಾದ್ರೆ ಪರಮಾತ್ಮ ಅಂತಾನೆ, ನನ್ನಂಗ ಆಗಿ ನನ್ನ ಹತ್ರ ಬಂದ್ರೆ ನಾ ನಿನ್ನ ಪ್ರೀತಿಸ್ತೀನಿ ಅಂತ. ಅವನ ಶೀಲ, ಅವನ ಸ್ವಭಾವ, ಅವನ ಗುಣಗಳು ನಮ್ಮಲ್ಲಿ ಅಳವಟ್ಟಾಗ ನಮ್ಮನ್ನ ಆತ ಪ್ರೀತಿ ಮಾಡ್ತಾನ ಹೊರತಾಗಿ, ಆದ್ರೆ ನಮ್ಮ ಗುಣನ ಬೇರೆ, ನಮ್ಮ ಶೀಲಾನ ಬೇರೆ, ನಮ್ಮ ಚಾರಿತ್ರನ ಬೇರೆ ಆದ್ರೆ ಅವನ ಸಮೀಪಕ್ಕೆ ಹೋಗ್ಲಿಕ್ಕೂ ನಮಗೆ ಅಧಿಕಾರ ಇಲ್ಲ, ಅವನ ಮೈತ್ರಿ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಪರಮಾತ್ಮನಲ್ಲಿ ಇರುವಂತಹ ಗುಣಗಳು ಯಾವುವು? ಇವೇ ಎಲ್ಲವನ್ನು ಎಲ್ಲರಿಗಾಗಿ ಕೊಟ್ಟಿದ್ದಾನಾತ. ಹೀಗೆ ಯಾವ ಮನುಷ್ಯನಲ್ಲಿ ಇಂಥ ಭಾವನೆಗಳು ಬರ್ತವೆ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಈ ಪ್ರಪಂಚದ ಎಲ್ಲ ಜೀವಿಗಳು ಸುಖವಾಗಿಯೇ ಇರಬೇಕನ್ನುವಂತ ಉದಾತ್ತ ಭಾವನೆ ಯಾವಾಗ ನಿಮ್ಮಲ್ಲಿ ಬರ್ತದ, ಅವಾಗ ನೀವು ದೇವರ ಸಮೀಪಕ್ಕೆ ಹೋಗಲಿಕ್ಕೆ ಅಧಿಕಾರಕ್ಕೆ ಅಷ್ಟೇ ಅಲ್ಲ, ದೇವರ ಮಿತ್ರತ್ವವನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಹಾಗಾದ್ರೆ ದೇವರ ಗುಣಗಳನ್ನು ಅಳಗೊಳಿಸಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ದೇವರು ಹೇಗೆ ಆಚರಣೆ ಮಾಡೋಣ ಹಂಗೆ ನಾವು ಆಚರಣೆ ಮಾಡಬೇಕು. ದೇವರಿಗೆ ಪ್ರಿಯವಾಗಿರುವಂತಹ ಅಲಂಕಾರಗಳನ್ನೇ ನಮ್ಮ ದೇಹಕ್ಕೆ ಅಲಂಕಾರಗಳನ್ನಾಗಿ ಮಾಡ್ಕೋಬೇಕು. ನಾವು ಪರಮಾತ್ಮನಿಗೆ ಪ್ರಿಯವಾದ ಆಭೂಷಣಗಳು ಯಾವುವು ಅಂದ್ರೆ ಭಸ್ಮ ಹಾಗೂ ರುದ್ರಾಕ್ಷಗಳು. ಹಾಗೆ ಇವತ್ತಿನ ದಿವಸ ನಿನ್ನೆ ನೀವೆಲ್ಲ ಕೇಳಿಕೊಂಡು ಬಂದ ರುದ್ರಾಕ್ಷ ಮಹಿಮೆಯನ್ನ, ರುದ್ರಾಕ್ಷ ಅಂದ್ರೆ ಏನು? ರುದ್ರನ ಕಣ್ಣೀರಿನಿಂದ ತ್ರಿಪುರ ಸಂಹಾರ ಮಾಡುವಾಗ ಅವನ ತ್ರಿನೇತ್ರಗಳಿಂದ ಬಿದ್ದಿರುವಂತಹ ಜಲಬಿಂದುಗಳಿಂದನೆ ರುದ್ರಾಕ್ಷ ವೃಕ್ಷಗಳಾದವು ಅನ್ನುವಂತಹ ಕಥೆಗಳನ್ನು ನೀವೆಲ್ಲ ಕೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಪರಮಾತ್ಮನಿಗಿರುವಂತಹ ನೇತ್ರಗಳು ಮೂರು ಅದಾವೆ, ಒಂದು ಸೂರ್ಯ, ಎರಡನೇದು ಚಂದ್ರ, ಮೂರನೇದು ಅಗ್ನಿ. ಇವು ಪರಮಾತ್ಮನ ನೇತ್ರಗಳು ಅಂತ ಪ್ರಸಿದ್ಧವಾಗಿದೆ. ಹಾಗಾದ್ರೆ ಸೂರ್ಯ, ಚಂದ್ರ, ಅಗ್ನಿ ಇವುಗಳಿಂದ ಉತ್ಪನ್ನವಾಗಿರ್ತಕ್ಕಂಥ ರುದ್ರಾಕ್ಷಗಳಲ್ಲಿ ಕೂಡ ಆಯಾಯ ತತ್ವಗಳು ಸೂಕ್ಷ್ಮವಾಗಿ ಅಡಗಿಕೊಂಡಿದ್ದಾವೆ. ಸೂರ್ಯನಲ್ಲಿರುವಂತಹ ಗುಣ ಏನು? ಸೂರ್ಯ ನಿಮಗೆಲ್ಲರಿಗೆ ಪ್ರಕಾಶ ಕೊಡ್ತಾನೆ. ಹಗಲು 12 ಗಂಟೆಗಳ ಕಾಲ ಸೂರ್ಯನ ಪ್ರಕಾಶದಲ್ಲಿ ನಾವೆಲ್ಲ ವ್ಯವಹಾರ ಮಾಡ್ತೇವೆ. ಮತ್ತ ಸೂರ್ಯನಿಗೆ ಯಾರು ಬಿಲ್ ತುಂಬಿರಿ? ಲೈಟ್ ಬಿಲ್. ನಿಮ್ಮ ಮನೆಯೊಳಗೆ ಲೈಟ್ ಹಚ್ತಿರಲ್ಲ, ಅದಕ್ಕೆ ಮೀಟರ್ ಹಚ್ಚಿ ಹೋಗ್ತಾರ. ತಿಂಗಳಿಗೊಮ್ಮೆ ಬಿಲ್ ತಂದು ಕೊಡ್ತಾರೆ ನಿಮಗೆ. ಅಕಸ್ಮಾತ್ ನೀವು ಬಿಲ್ ತುಂಬದೆ ಹೋದ್ರೆ ಲೈನ್ ಕಟ್ ಮಾಡ್ತಾರೆ, ಮತ್ತೆ ನೀವು ಕತ್ಲ ಕುಂಡಿರ್ಬೇಕಾಗ್ತದೆ. ಮತ್ತ ನಿಮ್ಮ ವಿದ್ಯುತ್ ದೀಪಗಳು ಇವೇನು ಶಾಶ್ವತ ಅಲ್ಲ, ಯಾವಾಗ ಬರ್ತಾವೆ ಯಾವಾಗ ಓಡೋಗ್ತಾವೆ ಹೇಳಕ್ ಬರಂಗಿಲ್ಲ. ಪರಂತು ಸೂರ್ಯ ಒಮ್ಮೆ ಉದಯವಾದ ಅಂದ್ರೆ 12 ಗಂಟೆಗಳ ಕಾಲ ನಿಮಗೆ ನಿರಂತರವಾಗಿ ಪ್ರಕಾಶ ಕೊಡ್ತಾರೆ. ಅವಾಗೇನಪ್ಪ ಸೂರ್ಯ ಗಪ್ಪ ಆದ ಕತ್ಲಾತಿ ಹ್ಯಾಂಗ ಮಾಡ್ಬೇಕು ಅನ್ನೋ ಚಿಂತೆ ಇಲ್ಲ, ಶಾಶ್ವತವಾದ ಪ್ರಕಾಶವನ್ನ 12 ಗಂಟೆಗಳ ಕಾಲ ನಮಗೆ ಕೊಡ್ತಾನೆ. ಮತ್ತ ಅವನಿಗೆ ಪ್ರತಿಯಾಗಿ ನೀವೇನ್ ಕೊಟ್ಟಿರಿ? ಅವ ಬಿಲ್ ಕೊಟ್ಟಿದ್ರೆ ಕೊಡ್ತಿದ್ವಿರಿ, ಬಿಲ್ ಕಳಿಸಿಲ್ಲ ನಾವು. ಏನ ಅವ ಬಿಲ್ ಕಳಿಸಿಲ್ಲ, ಬಿಲ್ ಕಳಿಸಾನ ಪರಂತ ನೀವು ಅದನ್ನ ಎಲ್ಲೂ ಒಗದ್ ಬಿಡ್ರಿ ಅಷ್ಟೇ. ಬಹಳ ಮಂದಿ ಮಾಡ್ತಾರೆ, ಬಿಲ್ ಬರ್ತಾ ಅಲ್ಲಿ ಒಗದ್ ಬಿಡು ನೋಡೋಣ, ಮುಂದ್ ನೋಡೋಣ ಅಂತಾರ. ಅದ ಕಿತ್ಕೊಂಡು ಹೋಗಕ್ ಬಂದಾಗ ನೋಡೋಣ, ಈಗ ಯಾಕೆ ಅದ್ರ ಬಗ್ಗೆ ಕಾಳಜಿ ಮಾಡೋದು? ಅದಕ್ಕೆ ಭಾನುವಿಗೆ ಏನು ಪ್ರೇಮ ಅಂದ್ರ, ನಮಸ್ಕಾರ ಪ್ರಿಯೋ ಭಾನು. ಸೂರ್ಯನಿಗೆ ನಾವು ಏನಾದ್ರೂ ಅರ್ಪಣ ಮಾಡಬೇಕಾಗಿದ್ರೆ, ಬೆಳಕಿನ ಪ್ರತಿಯಾಗಿ ಅರ್ಪಣ ಮಾಡಬೇಕಾಗಿದ್ರೆ ಏನ್ ಮಾಡಬೇಕು ಅಂದ್ರೆ, ನಮಸ್ಕಾರ ಮಾಡಬೇಕು. ಎಷ್ಟು ಸರ ಮಾಡಬೇಕು ಅಂದ್ರೆ 12 ಸರ ಮಾಡಬೇಕು. ಯಾಕಂದ್ರೆ 12 ತಾಸು ನೀವು ಸೂರ್ಯಪ್ರಕಾಶವನ್ನು ಉಪಭೋಗ ಮಾಡ್ತೀರಿ ಅಂದ ಬಳಿಕ 12 ನಮಸ್ಕಾರಗಳನ್ನು ಮಾಡಬೇಕು. ಅದಕ್ಕನೆ ಯೋಗಶಾಸ್ತ್ರದೊಳಗೆ ಮನುಷ್ಯನಿಗೆ ಬದುಕುವ ಪದ್ಧತಿಯನ್ನು ಕಲಿಸುವುದಕ್ಕಾಗಿ ಮೊಟ್ಟ ಮೊದಲು ಸೂರ್ಯ ನಮಸ್ಕಾರ ಕಲಿಸ್ತಾರೆ. ಅದು ಎಷ್ಟು ವಿಧವಾಗಿರ್ತದೆ ಅಂದ್ರೆ 12 ಪ್ರಕಾರವಾಗಿರ್ತದೆ. ಅಂದ್ರೆ ಒಂದು ತಾಸಿನ ಪ್ರಕಾಶದ ಬೆಲೆ ಏನಪ್ಪ ಅಂದ್ರೆ ಒಂದು ನಮಸ್ಕಾರ. ಎಷ್ಟು ಮಂದಿ ಸೂರ್ಯ ನಮಸ್ಕಾರ ಮಾಡ್ತೀರಿ? ಅದು ಸೂರ್ಯ ಏಳಕ್ಕಿಂತಲೂ ಮೊದಲು ಎದ್ದು ಅಷ್ಟೊಳಗೆಲ್ಲ ನೀವು ಶುಚಿರ್ಭೂತರಾಗಿ ಸೂರ್ಯ ಉದಯ ಕಾಲಕ್ಕೆ ನಮಸ್ಕಾರ ಮಾಡುವಂತವ್ರು ಎಷ್ಟು ಜನ ಅದಾರೆ? ಕೆಲವೊಬ್ರು ಇರ್ಬೋದು, ನೂರಕ್ಕೆ ಒಬ್ರು ಇಬ್ರು ಮಾಡ್ತಿರ್ಬೋದು. ಪರಂತು ಅವ ವಿಚಾರ ಮಾಡಿದ್ರೆ ಅಕಸ್ಮಾತ್ ಯಾರು ನನ್ನ ಮನೆ ನನ್ನ ನಮಸ್ಕಾರ ಮಾಡ್ತಾರೆ ಅವ್ರ ಮನೆಗೆ ಅಷ್ಟೇ ನಾನು ಬೆಳಕು ಕೊಡಬೇಕು, ಉಳಿದವ್ರು ನಾನು ಕೊಡಂಗಿಲ್ಲ ಅಂತ ಹಿಂಗೇನಾದ್ರು ವಿಚಾರ ಅದನೋ ಅವನಲ್ಲಿ ಏನು ಇಲ್ಲ. ಅಂದ್ರೆ ಸಮಾನ ವೃತ್ತಿ ಅದ. ನಮಸ್ಕಾರ ಮಾಡಲಿ ನಮಸ್ಕಾರ ಮಾಡದೆ ಇರಲಿ, ಪರಂತು ತಾನು ಪ್ರಕಾಶವನ್ನು ಎಲ್ಲರಿಗೂ ಸಮಾನವಾಗಿಯೇ ಕೊಡ್ತಾನೆ. ಅದೇ ಪ್ರಕಾರವಾಗಿ ಚಂದ್ರ ಹುಣ್ಣಿಮೆಯ ದಿವಸ ತಂಪಾದ ಬೆಳದಿಂಗಳನ್ನು ಕೊಟ್ಟು ದುಃಖ ತಪ್ತವಾಗಿರುವಂತಹ ಮನುಷ್ಯನಿಗೆ, ಸಂತಾಪದಿಂದ ತಪ್ತವಾಗಿರ್ತಕ್ಕಂಥ ಮನುಷ್ಯನಿಗೆ ಸಂತೋಷವನ್ನು ಒದಗಿಸಿಕೊಡ್ತಾನೆ. ಹುಣ್ಣಿಮೆ ದಿವಸ ಚಂದ್ರನ ಪೂಜೆ ಮಾಡುವಂತವ್ರು ಎಷ್ಟು ಜನ ಅದಾರೆ? ಎಲ್ಲೋ ಕೆಲವು ಜನರು ಮಾಡಬಹುದು, ಯಾವಾಗಾರ ಶ್ರಾವಣದಾಗೋ ಮತ್ತೆ ಯಾವಾಗಾರು ಉಳಿದ ದಿವಸದಾಗ. ಈಗ ನಿಮಗೆ ಚಂದ್ರನ ಬೆಳಕ ಕಾಣಂಗಿಲ್ಲ, ಯಾಕಂದ್ರೆ ಊರು ತುಂಬಾ ಲೈಟ್ ಹಚ್ಚಿರ್ತಾರೆ ರಾತ್ರಿ ಎಲ್ಲ. ಚಂದ್ರ ಹುಟ್ಟಿದ್ನೋ ಬಿಟ್ನೋ ಅವನ ಬೆಳಕ ನಿಮಗೆ ಗುರುತಾಗಿಲ್ಲ. ಚಂದ್ರನ ಆ ಆನಂದವನ್ನೇ ಪಡಿಬೇಕಾದ್ರೆ ಎಲ್ಲ ಬೆಳಕಿಲ್ದಲ್ಲಿ ಹೋಗ್ಬೇಕು ಅವಾಗ, ಅಂದ್ರೆ ನಿಮಗೆ ಗುರುತಾಗ್ತದೆ ಅದ್ರಲ್ಲಿ ಎಷ್ಟು ಆನಂದ ಇರ್ತದೆ. ಹಾಗೆ ಆತ ಪ್ರಕಾಶವನ್ನು ಕೊಡುವಂತಹ ಚಂದ್ರ ಅವನಿಗೆ ಔಷಧೀಶ ಅಂತ ಕರೀತಾರೆ. ವನಸ್ಪತಿಗಳಲ್ಲಿ ಶಕ್ತಿ ಬರಬೇಕಾದ್ರೆ ಚಂದ್ರನ ಪ್ರಕಾಶದಿಂದ ಆ ಶಕ್ತಿ ವನಸ್ಪತಿಗೆ ಬರ್ತದೆ. ಆ ವನಸ್ಪತಿಗಳನ್ನು ಸೇವನೆ ಮಾಡಿ ನೀವು ಜೀವನ ಮಾಡಿಕೊಂಡು ಬರ್ತಾ ಇದ್ದೀರಿ. ಅಂದ ಬಳಿಕ ಹುಣ್ಣಿಮೆ ದಿವಸ ಯಾರು ಪೂಜಾ ಮಾಡ್ತಾರೋ ಅವ್ರ ಹೊಲದಾಗ ಅಷ್ಟೇ ನಾ ಬೆಳೆದಂಗ್ ಹಾಕಬೇಕು, ಉಳಿದ ಹೊಲದಾನ ಬೆಳೆದಂಗ್ ಬಿಡಬಾರ್ದು ಅಂತಕ್ಕಂಥ ವಿಚಾರ ಚಂದ್ರನಿಗೆ ಐತೇನು? ಇಲ್ಲ. ಹಾಗೆ ಅಗ್ನಿ ಅಂದ್ರೆ ಸಾಮಾನ್ಯವಾಗಿ ಕೆಲವು ಜನರು ಅಗ್ನಿಗೆ ಹವನ ಮಾಡಬಹುದು. ಯಾರು ಹವನ ಮಾಡಂಗಿಲ್ಲ ಅವ್ರ ಕಡೆಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಧೂಪಾರತಿಯೊಳಗ ಬೆಂಕಿ ಇಟ್ಕೊಂಡು ಸ್ವಲ್ಪ ಧೂಪಾರ ಹಾಕ್ಬೇಕು ಮನೆಯಾಗ. ಅದನ್ನೂ ಮಾಡಲಾರ್ದಂತ ಜನ ಅದಾರ. ನಿಮಗೆ ಅಷ್ಟು ಆಗಲಿಲ್ಲ ಅಂದ್ರೆ ಒಂದು ಉದಿನ ಕಡ್ಡಿಯರ್ ಹಚ್ಚಬೇಕು, ಅದು ಒಂದು ಧೂಪಾನೆ ಅಂತ ಅಗ್ನಿ ಪೂಜೆ ಅಂತ ಕರೆಸಿಕೊಳ್ತದೆ. ಅಂದ ಬಳಿಕ ಒಂದು ಅಗ್ನಿಯನ್ನ ಒಂದು ಜ್ಯೋತಿಯನ್ನ ಒಂದು ದೀಪ ನಾವು ಹಚ್ಚಿದಾಗ ಯಾರು ಹಚ್ಚಾರ ಅವ್ರಿಗೆ ಎಷ್ಟೇ ಬೆಳಕು ಕೊಡಬೇಕು ಅಂತ ಹಿಂಗ್ ವಿಚಾರ ದೀಪದಲ್ಲಿ ಇರಂಗಿಲ್ಲ. ಆ ದೀಪ ಯಾರು ತಗೊಂಡೋದ್ರೂ ಅವ್ರ ಮನೆಗೆ ಬೆಳಕಾಗ್ತದೆ. ಎಣ್ಣೆ ತಂದವನಿಗೇನ ಹಬ್ಬಿ ಬೆಳಕು ಕೊಡಬೇಕು, ಪಣತಿ ಕೊಟ್ಟವನು ಬೆಳಕು ಕೊಡತಕ್ಕಂಥ ವಿಚಾರ ದೀಪದಲ್ಲಿಲ್ಲ ಅಂತ. ಹಾಗೆ ಸೂರ್ಯ, ಚಂದ್ರ ಮತ್ತು ಅಗ್ನಿ ಈ ಮೂರರಲ್ಲಿ ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಮಾಡಲಾರ್ದನೆ ಲೋಕ ಕಲ್ಯಾಣಾರ್ಥವಾಗಿಯೇ ಅವು ತಮ್ಮ ಪ್ರಕಾಶವನ್ನ ಅವು ಜಗತ್ತಿಗೆ ಕೊಡ್ತಾ ಇದೆ. ಹಾಗೆ ಪರಮಾತ್ಮನ ಸೂರ್ಯ ನೇತ್ರದಿಂದ 12 ಪ್ರಕಾರದ ರುದ್ರಾಕ್ಷಿಗಳು, ಚಂದ್ರ ನೇತ್ರದಿಂದ 16 ಪ್ರಕಾರದ ರುದ್ರಾಕ್ಷಿಗಳು, ಅಗ್ನಿ ನೇತ್ರದಿಂದ 10 ಪ್ರಕಾರದ ರುದ್ರಾಕ್ಷಿಗಳು, ಹೀಗೆ ಒಟ್ಟಾರೆ 38 ಪ್ರಕಾರದ ರುದ್ರಾಕ್ಷಿಗಳು ಉತ್ಪನ್ನಗಳಾದುವಂತ ಮಾತು ಹೇಳ್ತಾರೆ. ಸೂರ್ಯನಿಗೆ 12 ಕಲೆಗಳು, ಚಂದ್ರನಿಗೆ 16 ಕಲೆಗಳು, ಅಗ್ನಿಗೆ 10 ಜ್ವಾಲೆಗಳು, ಈ ಲೆಕ್ಕದೊಳಗೆ ಆ 38 ಪ್ರಕಾರದ ರುದ್ರಾಕ್ಷಿಗಳು ಉತ್ಪನ್ನಗಳಾದಂತಕ್ಕಂಥ ಮಾತು ಹೇಳ್ತಾರೆ. ಆ ರುದ್ರಾಕ್ಷಿಗಳನ್ನ ಧರಿಸುವಂತ ವಿಧಾನ ಹೇಳ್ತಾ ಅವುಗಳ ಮುಖಗಳ ಬಗ್ಗೆನೂ ಕೂಡ ಪರಿಚಯ ಮಾಡಿಕೊಡ್ತಾರೆ. ಸಾಮಾನ್ಯವಾಗಿ ಒಂದು ಮುಖದ ರುದ್ರಾಕ್ಷಿಯನ್ನ ಹಿಡಿದುಕೊಂಡು 14-16 ಮುಖದ ರುದ್ರಾಕ್ಷಿವರೆಗೆ ಇವತ್ತು ರುದ್ರಾಕ್ಷಿಗಳು ಸಿಗ್ತಾ ಇದೆ. ಆದರೆ ಒಂದನೇ ರುದ್ರಾಕ್ಷಿ ಮಾತ್ರ ಇವತ್ತು ಅದು ಸಿಗೋದೇ ಇಲ್ಲ. ಒಂದು ಮುಖದ ರುದ್ರಾಕ್ಷಿ ಅದು ಸಿಗೋದೇ ಇಲ್ಲ. ಅಕಸ್ಮಾತ್ ಯಾರಾದ್ರೂ ನಿಮಗೆ ತಂದು ಕೊಟ್ರೆ ಅದು ಪ್ರಾಮಾಣಿಕವಾದ ಅಲ್ಲ ಅಂತ ನೀವು ಸರಿಯಾಗಿ ಗಟ್ಟಿ ಮುಟ್ಟಾಗಿ ಹೇಳ್ಕೋಬೇಕು. ಬಹಳಷ್ಟು ಜನರು ಒಂದು ಮುಖದ ರುದ್ರಾಕ್ಷಿ ಅಂದ್ರೆ ಧರಿಸಿದ್ರೆ ಏನೇನೋ ಆಗ್ತೀವಿ ಅಂತ ತಿಳ್ಕೊಂಡು ಬಹಳ ಅಪೇಕ್ಷೆ ಪಟ್ಟಾಗ ಸಿಗೋದಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಅಂದ್ರೆ ಡುಪ್ಲಿಕೇಟ್ ಮಾಡ್ತಾರೆ. ಇನ್ನು ಏನ್ ಮಾಡ್ತಾರೆ ಅಂದ್ರೆ ರುದ್ರಾಕ್ಷಿಯ 5 ಮುಖಗಳಲ್ಲಿ 4 ಮುಖಗಳನ್ನು ಕತ್ತರಿಸಿ ಒಂದು ಮುಖ ಉಳಿಸಿ ನಿಮಗೆ ಅದು ಕತ್ತರಿಸಿದ ಮುಖ ಗುರುತಾಗಲಾರ್ದಂಗ ಅದರ ಮೇಲೆ ಲಿಂಗನೋ ನಂದಿನೋ ತ್ರಿಶೂಲನೋ ಏನೇನೋ ಮಾಡಿ ಇದು ಒಂದು ಮುಖದ ರುದ್ರಾಕ್ಷಿ ಅಂತ ತರ್ತಾರೆ. ಅದಕ್ಕೆ ನೀವು ಯಾರು ಆ ಗೊಡವೆಗೆ ಹೋಗಬೇಡ್ರಿ, ಒಂದೇ ಮುಖದ ರುದ್ರಾಕ್ಷಿ ಸಿಗೋದೇ ಇಲ್ಲ ಅಂತ. ಇನ್ನು 2 ಮುಖ ನೀಡಿಕೊಂಡು 16 ಮುಖದ ರುದ್ರಾಕ್ಷಿ ಸಿಗ್ತಾ ಇದ್ದೇವೆ. ಆದರೆ ಎಲ್ಲಾ ಕಡೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವಂತ ರುದ್ರಾಕ್ಷಿಗಳಂದ್ರೆ ಪಂಚಮುಖದ ರುದ್ರಾಕ್ಷಿಗಳು ಎಲ್ಲಾ ಕಡೆ ಸಿಗ್ತವೆ, ಬಹಳಷ್ಟು ಕಡಿಮೆ ಬೆಲೆಗೆ ಅವು ಸಿಗಲಿಕ್ಕೆ ಸಾಧ್ಯ ಇರ್ತವೆ. ಅದಕ್ಕೆ ವೀರಶೈವ ಸಿದ್ಧಾಂತದೊಳಗೆ ಇಷ್ಟಲಿಂಗ ಪೂಜೆಯನ್ನು ನಾವು ಮಾಡಬೇಕಾದ್ರೆ ಹೇಗೆ ಭಸ್ಮ ಧರಿಸೋದು ಒಂದು ನಿತ್ಯ ಕರ್ಮ ಅಂತ ನಾವು ಕರ್ಕೊಂಡು ಬರ್ತಾ ಇದ್ದೇವೆ, ಹಾಗೆ ರುದ್ರಾಕ್ಷ ಧಾರಣೆ ಕೂಡ ಆ ಪೂಜೆಗೆ ಒಂದು ಅಂಗವಾಗಿದೆ, ಅದನ್ನು ಅವಶ್ಯವಾಗಿ ಧರಿಸಲಿಕ್ಕೆ ಬೇಕು ಅಂತ. ಅದಾದ್ರೆ ಎಲ್ಲೆಲ್ಲಿ ಧರಿಸಬೇಕು ಅಂದ್ರೆ ಸಿದ್ಧಾಂತ ಕಮೆಂಟ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಿಮ್ಮ ಮಸ್ತಕದ ಮೇಲೆ 36 ರುದ್ರಾಕ್ಷಗಳ ಮಾಲೆಯನ್ನ, ನಿಮ್ಮ ಕಂಠದೊಳಗ 32 ರುದ್ರಾಕ್ಷಗಳ ಮಾಲೆಯನ್ನ, ನಿಮ್ಮ ಭುಜದೊಳಗ 16 ರುದ್ರಾಕ್ಷಗಳ ಮಾಲೆಯನ್ನ, ನಿಮ್ಮ ಮುಂಗೈಯೊಳಗ 12 ರುದ್ರಾಕ್ಷಗಳ ಮಾಲೆಯನ್ನ, ನಿಮ್ಮ ಕಿವಿಯೊಳಗ 6 ರುದ್ರಾಕ್ಷಗಳ ಮಾಲೆಯನ್ನ ಹೀಗೆ ಸರ್ವೇ ಸಾಮಾನ್ಯವಾಗಿ ಧರಿಸಬೇಕು ಅಂತ ಹೇಳಿದ್ರ ಜೊತೆಗೆ ಯಾವ ಯಾವ ಮುಖದ ಎಷ್ಟೆಷ್ಟು ರುದ್ರಾಕ್ಷ ಧರಿಸಬೇಕು ಅಂತ ತಿಳ್ಕೊಂಡು ಅದರಲ್ಲಿ ಬಹಳ ವಿಸ್ತಾರವಾಗಿ ಬರೆದಾರೆ. ಪರಂತು ಅಂಥ ಮುಖದ ರುದ್ರಾಕ್ಷಿಗಳು ಸಿಗದೇ ಇದ್ದಾಗ ಅದರ ಬಗ್ಗೆ ಬಹಳಷ್ಟು ಯೋಚನೆ ಮಾಡಲಾರದೆ ಪ್ರತಿಯೊಂದು ಸ್ಥಾನದಲ್ಲಿನೂ ಕೂಡ ನೀವು 5 ಮುಖದ ರುದ್ರಾಕ್ಷಿಗಳನ್ನು ಧರಿಸಿಕೊಂಡ್ರೂ ಕೂಡ ಅದು ನಡೀತಾ ಇದೆ ಅಂತ. ನಿಮಗೆ ತಲೆ ಮೇಲೆ ಧರಿಸಲಿಕ್ಕೆ ಸಿಗಲಿಲ್ಲ, ಕಂಠದಾಗ ಧರಿಸಲಿಕ್ಕೆ ಕಂಠಮಾಲ ಸಿಗಲಿಲ್ಲ, ಇವೆಲ್ಲ ಬಹಳ ಸಿಗದೆ ಇದ್ರೆ ಕಡೆಗೆ ಒಂದು ರುದ್ರಾಕ್ಷ ಆದರೂ ಕೂಡ ಅವಶ್ಯವಾಗಿ ದೇಹದ ಮೇಲೆ ಧರಿಸಿಕೊಂಡಿರಲಿಕ್ಕೆ ಬೇಕು ಅನ್ನುವಂತ ಮಾತನ್ನು ಅವರು ಹೇಳ್ತಾರೆ. ಹಾಗಾದ್ರೆ ರುದ್ರಾಕ್ಷಿಯನ್ನ ಧರಿಸೋದ್ರ ಅರ್ಥ ಏನು? ಸಾಮಾನ್ಯವಾಗಿ ಬಹಿರಂಗದ ಆವರಣಗಳನ್ನು ನಾವು ವಿಚಾರ ಮಾಡ್ತೀವಿ. ಈ ರುದ್ರಾಕ್ಷಿ ಧರಿಸೋದ್ರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅವರು. ದುಷ್ಟ ಚಿತ್ತ, ದುರಾಚಾರ, ದುಷ್ಪ್ರಜ್ಞ, ಅಭಿಮಾನವಾಹ. ದುಷ್ಟ ಚಿತ್ತನೇ ಆಗಲಿ, ದುರಾಚಾರಿಯೇ ಆಗಲಿ, ದುಷ್ಪ್ರಜ್ಞನೇ ಆಗಲಿ, ಇವುಗಳನ್ನು ಧರಿಸಿದಾಗ ಅವರೆಲ್ಲ ಎಲ್ಲ ಪಾತಕಗಳಿಂದ ಪಾಪಗಳಿಂದ ಮುಕ್ತರಾಗ್ತಾರೆ ಅಂತಕ್ಕಂಥ ಮಾತು ಬರೀತಾರೆ. ದುಷ್ಟಚಿತ್ತ, ದುರಾಚಾರ, ದುಷ್ಪ್ರಜ್ಞ ಅಂದ್ರೆ ಏನು? ಮನುಷ್ಯ ಮೊದಲ ದುರಾಚಾರಿ ಆಗೋಕ್ಕಿಂತಲೂ ಪೂರ್ವದೊಳಗೆ ಅವ ದುಷ್ಟಚಿತ್ತನಾಗ್ತಾನೆ. ಕಳ್ಳತನವನ್ನು ಮಾಡಬೇಕು ಅನ್ನುವಂಥ ವಿಚಾರ ಬಂದ ಮೇಲೆ ಕಳ್ಳತನ ಮಾಡ್ತಾನೆ ವಿನಃ, ಕಳ್ಳತನ ಮಾಡಬೇಕನ್ನುವಂತ ವಿಚಾರಣೆ ಬಾರದೆ ಹೋದರೆ ಮನುಷ್ಯ ಕಳ್ಳತನ ಮಾಡಕ್ ಸಾಧ್ಯ ಇಲ್ಲ. ಹಾಗೆ ಯಾವುದೇ ದುಷ್ಟ ಕರ್ಮವನ್ನ ಮಾಡಬೇಕನ್ನುವಂತ ವಿಚಾರ ನಿಮ್ಮಲ್ಲಿ ಯಾವಾಗ ಉದಯವಾಗ್ತದೆ ಅವಾಗ ನೀವು ಎಚ್ಚರಾಗಬೇಕು ಅಂತ. ಮನುಷ್ಯನಿಗೆ ಎಚ್ಚರಾಗಬೇಕು ಅನ್ನುವಂಥ ಪ್ರಜ್ಞೆಯನ್ನು ಮೂಡಿಸ್ತಾರೆ. ಯಾಕಂತ ಕೇಳಿದ್ರೆ ಮನುಷ್ಯನಲ್ಲಿ ಬುದ್ಧಿಯೊಳಗೆ ಅಕಸ್ಮಾತ್ ಕೆಟ್ಟ ವಿಚಾರ ಬರಾಕತ್ತು ಅಂದ್ರೆ ಮುಂದ ಕೇಡು ನಮಗೆ ಬರ್ತತ್ ಅನ್ನೋದು ನಾವು ತಿಳ್ಕೋಬೇಕಂತಾರೆ. ಈಗ ಒಂದು ಆನೆ ಅಕಸ್ಮಾತ್ ಆಗಿ ಬರ್ತಾ ಇತ್ತು ಅಂದ್ರೆ ನೀವು ಮನ್ಯಾಗ ಕೂತ್ಕೊಂಡಿರ್ತೀರಿ, ಅದು ಆನೆ ಕೊರಳಲ್ಲಿ ಕಟ್ಟಿರ್ತಕ್ಕಂಥ ಗಂಟಿನಾದ ಅದು ಧನ ಡನ ಗಂಟಿನಾದ ಕೇಳ್ತದೆ. ಅವಾಗ ನೀವೇನಂತೀರಿ? ಏ ಆನೆ ಬಂತು ಅಂತೀರಿ ನೀವು, ಅದನ್ನ ನೋಡೇಲಿ ನೀವು. ಅಂದ್ರೆ ಆನೆಯನ್ನು ನೀವು ನೋಡೋಕ್ಕಿಂತಲೂ ಪೂರ್ವದೊಳಗೆ ನೀವು ಆನೆಯ ಕೊರಳೊಳಗಿನ ಗಂಟೆಗಳ ಧ್ವನಿ ನೀವು ಯಾಕೆ ಕೇಳ್ತೀರಿ? ಆಮೇಲೆ ಬೃಹದಾಕಾರದ ಆನೆಯನ್ನು ನೀವು ಕಾಣಲಿಕ್ಕೆ ಸಾಧ್ಯ. ಹಾಗೇನೆ ಮನುಷ್ಯನಿಗೆ ಆಪತ್ತುಗಳು ವಿಪತ್ತುಗಳಂತ ಆನೆ ಬರುಕ್ಕಿಂತಲೂ ಮೊದಲು ಏನ್ ಬರ್ತಂದ್ರೆ ಮನಸ್ಸೇ ದುಷ್ಟ ವಿಚಾರ. ಅದಕ್ಕೆ ಮನುಷ್ಯ ಸುಧಾರಣೆಯಾಗಬೇಕಾದಾಗ ಪ್ರತಿ ಕ್ಷಣ ಕ್ಷಣಕ್ಕೂ ಕೂಡ ತನ್ನ ಆತ್ಮ ನಿರೀಕ್ಷಣೆಯನ್ನು ಮಾಡಿಕೊಂತ ಇರಬೇಕು. ನನ್ನ ಮನಸ್ಸಿನಲ್ಲಿ ಇವತ್ತು ಎಂಥ ವಿಚಾರ ಬಂದಾವೆ? ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಏನು ಬರೆದ್ರು ಅಂದ್ರೆ ಮಲಿಕೊಳ್ಳೋ ಕಾಲಕ್ಕೆ ದೇವರ ಧ್ಯಾನ ಮಾಡಿ ಮಲಕೊರಿ, ಎದ್ದು ಕೊಡ್ಲಿ ಒಮ್ಮ ದೇವರ ಧ್ಯಾನ ಮಾಡ್ರಿ, ಯಾವಾಗ ಮಾಡೋ ಕಾಲಕ್ಕೆ ಕಡೆ ಈ 2 ಸರಿ ಮಾಡ್ರಿ ಅಂತ ಹೇಳ್ತಾರೆ. ಮಲ್ಕೊಳ್ಳು ಕಾಲಕ್ಕೆ ದೇವರ ಧ್ಯಾನ ಮಾಡೋ ಉದ್ದೇಶ ಏನು ಅಂತ ಕೇಳಿದ್ರೆ ದೇವರ ಧ್ಯಾನ ಮಾಡ್ರ್ಯಾರ ಬಿಡ್ರ್ಯಾರ, ಪರಂತು ಒಂದು ಕೆಲಸ ನೀವೇನ್ ಮಾಡಬೇಕು ಅಂದ್ರೆ ಇವತ್ತು ಮುಂಜಾನೆ ಪ್ರಾತಃ ಕಾಲ ಹಿಡ್ಕೊಂಡು ಸಂಜೆವರೆ ನಾನು ಏನು ಮಾಡಿದೆ ಅನ್ನೋದನ್ನು ಸ್ವಲ್ಪ ಚಿಂತನೆ ಮಾಡ್ರ, ಅದು ನಿಮ್ಮ ದಿನಚರಿ ಡೈರಿ. ನೀವ್ ಹೆಂಗ ವ್ಯಾಪಾರಿಗಳು ಅಂಗಡಿ ಬಂದ್ ಮಾಡೋಕ್ಕಿಂತ ಮೊದಲು ಏನ್ ಮಾಡ್ತಾರೆ, ಅವತ್ತು ಎಷ್ಟು ಬಂತು ಎಷ್ಟು ಹೊತ್ತು ಎಲ್ಲ ಲೆಕ್ಕ ಮಾಡಿ ಅದನ್ನೆಲ್ಲ ಅಸ್ಸಲಕ್ಕೆ ಬರೋಬ್ಬರಿ ಉಳಿಸಿ ಆಮೇಲೆ ನೀವು ಅಂಗಡಿ ಕೀಲೆ ಹಾಕೊಂಡು ಹೋಗ್ತಿಲ್ಲ, ನಿಮ್ಗೆ ನಿದ್ದೆನೆ ಹತ್ತಂಗಿಲ್ಲ, ಎಟ್ ಬಂತು ಎಟ್ ಹೋದ್ ಹೆಂಗ್ ಗುರ್ತಾಗ್ಬೇಕಪ್ಪ ಇವತ್ತು. ಹಾಗೆ ಹೊರಗಿನ ದುಡ್ಡಿನ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ಅದ್ರ ಲೆಕ್ಕಪತ್ರ ಬಹಳ ಚೆನ್ನಾಗಿಟ್ಟಿರ್ತೀವಿ, ಪರಂತ ನಮ್ಮ ವಿಚಾರಗಳ ಲೆಕ್ಕಪತ್ರ ಅದನ್ನ ನಾವ ಇಡಬೇಕು, ಮತ್ತು ಇಡಕ್ ಬರಂಗಿಲ್ಲ. ಅದಕ್ಕೆ ನಿಮಗೆ ದಿನಾಲು ದಿನಾಲು ಆತ್ಮ ನಿರೀಕ್ಷೆಯನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶಗಳಿವೆಲ್ಲ. ಧ್ಯಾನ, ಪೂಜಾ, ಜಪ ಇವೆಲ್ಲ ಏನು ಅಂದ್ರೆ ಆತ್ಮ ನಿರೀಕ್ಷಣೆಯನ್ನು ಮಾಡಿಕೊಳ್ತಕ್ಕಂತ ಅವಕಾಶಗಳು. ಅದಕ್ಕೆ ನಾವು ಮಲ್ಕೊಳ್ಳೋ ಕಾಲಕ್ಕೆ ನಾವು ಕಣ್ಣು ಮುಚ್ಕೊಂಡು ಕುಂತು ಬಳಿಕ ಯಾವ ದೃಶ್ಯ ನಿಮಗೆ ಅವತ್ತು ಏಕ್ದಮ್ ನೆನಪಿಗೆ ಬರ್ತದ ಅದು ಅವತ್ತಿನ ದೊಡ್ಡ ಕೆಲಸ ಅಂತ ಅರ್ಥ ಮಾಡ್ಕೋಬೇಕು. ಕೆಟ್ಟ ಕಾರ್ಯ ಮಾಡಿದ್ರೆ ಅದು ನೆನಪಿಗೆ ಬರ್ತದ, ಒಳ್ಳೆ ಕಾರ್ಯ ಮಾಡಿದ್ರೆ ಅದು ನಿಮಗೆಲ್ಲ ನೆನಪಿಗೆ ಬರ್ತದೆ. ಹೀಗೆ ಪ್ರತಿನಿತ್ಯಲ್ಲೂ ಕೂಡ ಆತ್ಮಾವಲೋಕನವನ್ನು ಮನುಷ್ಯ ಮಾಡಿದ್ರಂದ್ರೆ ಸಾಮಾನ್ಯವಾಗಿ ನಾವು ನಮ್ಮನ್ನ ನೋಡ್ಕೊಳ್ಳಂಗಿಲ್ಲ, ನಾವು ಹಂಗ ಮಂದಿ ನೋಡ್ಕೊಂತ ಮಂದಿ ನೋಡ್ಕೊಂತ ಹಂಗ ಮುಂದಕ ಹೋಗಿ ಹೊರತಾಗಿ ನಮ್ಮನ್ನ ನಾವು ನೋಡ್ಕೊಳ್ಳಂಗಿಲ್ಲ. ಅದಕ್ಕೆ ಪ್ರಾಣಿಗಳಲ್ಲಿ ಸಿಂಹ ಒಂದು ಇಂಥ ಪ್ರಾಣಿ ಅದ, ಅದು ಸುಮ್ಮನೆ ಮುಂದ ಮುಂದೆ ಹಂಗ ಹೋಗೋದಿಲ್ಲ, ಅದು ಮುಂದಕ್ಕೆ ಹೋಗ್ತದ ಮತ್ ಸ್ವಲ್ಪ ಹೊಳ್ ನೋಡ್ತದ, ಮತ್ ಮುಂದಕ್ ಹೋಗ್ತದ ಮತ್ತೆ ಸ್ವಲ್ಪ ಹೊಳ್ ನೋಡ್ತದ, ಅಂದ್ರೆ ಯಾರು ಅದು ಬಂದ್ರು ಏನು ಅಂತ ಅಷ್ಟು ಜಾಗೃತ ಆಗಿರ್ತದ. ಅದು ಅದಕ್ಕನ ಸಿಂಹಾವಲೋಕನ ಅಂತ ಕರೆದ. ನೀವು ಕೂಡ ಏನ್ ಮಾಡಬೇಕಂದ್ರೆ ಸಿಂಹ ಹೇಗೆ ತಾನು ಗತಿಸಿ ಬಂದಿರುವಂತಹ ಮಾರ್ಗವನ್ನು ಹೊಳ್ಳಿ ಹೇಗೆ ನೋಡ್ತದ, ಹಾಗೆ ನಾವು ಬೆಳಗಿನಿಂದ ಸಾಯಂಕಾಲದವರೆಗೆ ನಾವು ಏನು ಮಾಡಿದು ಅನ್ನೋದನ್ನ ನಾವು ಆತ್ಮ ನಿರೀಕ್ಷಣೆ ತಕ್ಕಂತೆ ಸಿಂಹಾವಲೋಕನ ಮಾಡಿದಾಗ ಅಕಸ್ಮಾತ್ ನಮ್ಮಿಂದ ಏನಾದರೂ ಅಚಾತುರ್ಯದಿಂದ ಅಧರ್ಮದ ಕಾರ್ಯಗಳು ಘಟಿಸಿತ್ತು ಅಂತ ಕೇಳಿದ್ರೆ ಅವಾಗ ನಾವು ಪ್ರಾಯಶ್ಚಿತ್ತ ಮಾಡಿಕೊಂಡು ಇನ್ನು ಮುಂದೆ ಇದನ್ನು ಮಾಡಂಗಿಲ್ಲ ಅನ್ನುವಂತಹ ಒಂದು ಪ್ರತಿಜ್ಞೆ ನಾವು ಮಾಡಿಕೊಂತ ಹೋದ್ರೆ ನಾವು ಅವತ್ತಿಂದ ಅವತ್ತ ಶುದ್ಧರಾಗಲಿಕ್ಕೆ ಸಾಧ್ಯ. ಮನೆಯೊಳಗೆ ನೀವೆಲ್ಲ ದಿನಾಲು ಕಸ ಹೊಡಿತೀರಿ, ಕಸ ಹೊಡೆದಂಗೆ ದಿನಾಲು ಹೊಡೆದ್ರೆ ದಿನಾಲು ಕಸ ಬರ್ತದೆ ನಿಮ್ಮ ಮನೆಯೊಳಗೆ. ನೀವು ಕಸ ಹೊಡೆಯೋದು ಬಿಟ್ರೆ ಏನಾಕದ ಅಂದ್ರೆ ನಿಮ್ ಮನೆಯೇ ಒಂದು ತಿಪ್ಪಿ ಹಾಕದ್ ಬತ್ತೇನೆ. ಮನೆಗೇನ್ ಕಸನ ಒಯ್ದು ಒತ್ತಟ್ಟೆ ಹಾಕಿರಂಗೆ ತಿಪ್ಪಿ ಆಗ್ತದ, ಆಗ ಮನೆ ಕಸ ಹೊಡೆಯೋದು ಬಿಟ್ರೆ ಅದು ಮನೆಯೇ ತಿಪ್ಪಿ ಆಗ್ತದ. ಅದಕ್ಕೆ ದಿನಾಲು ಕಸ ಹೊಡಗ್ತೀವಿ ಹಾಗೆ ನಾವು ಹೊರಗಿನ ಮನೆಯನ್ನ, ಹಾಗೆ ನಮ್ಮ ಮನಸ್ಸೆನ್ನುವಂತಹ ಮನೆಯನ್ನು ಕೂಡ ನಾವು ವಿವೇಕ ವಿಚಾರ ಜ್ಞಾನ ಎಂಬತಕ್ಕಂಥ ಈ ಕಸಬರಿಗೆ ದಿನಾಲು ಅದನ್ನು ಸ್ವಲ್ಪ ಸ್ವಚ್ಛ ಮಾಡಿಕೋತ ಇರಬೇಕು. ಅದಕ್ಕೆ ನಾವು ಮಾಡುವಂತಹ ನಿತ್ಯ ಕರ್ಮಗಳು ಇವು ನಮ್ಮನ್ನು ದಿನಾಲು ಕೂಡ ಶುದ್ಧವನ್ನಾಗಿ ಮಾಡ್ತದೆ. ಹಾಗೆ ದುಷ್ಟ ಚಿತ್ತಾಹ, ಮನುಷ್ಯನ ಮನಸ್ಸಲ್ಲಿ ಮೊದಲು ದುರ್ವಿಚಾರ ಬರ್ತದೆ, ಆಮೇಲೆ ಏನ್ ಮಾಡ್ತಾನ ದುಷ್ಟ ಕಾರ್ಯದಲ್ಲಿ ಪ್ರವೃತ್ತಿ ಆಗ್ತಾನ. ಹೀಗೆ ದುಷ್ಟ ವಿಚಾರ ಮಾಡಿಕೊಂಡು ದುಷ್ಟ ಕಾರ್ಯ ಮಾಡ್ತಾ ಮಾಡ್ತಾ ಅವನ್ನೇ ಮಾಡ್ತಾ ಹೋದಾಗ ಅವನ ಪ್ರಜ್ಞಾನ ಕೂಡ ದುಷ್ಟ ಆಗ್ತದೆ, ದುಷ್ಪ್ರಜ್ಞೆ ಆಗ್ತಾನೆ, ಅಂದ್ರೆ ಪ್ರಜ್ಞಾಹೀನ ಆಗ್ತಾನೆ, ವಿವೇಕವನ್ನು ಮನುಷ್ಯ ಕಳ್ಕೊಳ್ತಾನೆ. ಅನ್ಯಾಯದ ಅಧರ್ಮದ ವ್ಯವಹಾರವನ್ನು ಮಾಡ್ತಾ 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 ತನ್ನ ವಿವೇಕವನ್ನು ಕಳ್ಕೊಂಡಿರ್ತಕ್ಕಂಥ ಮನುಷ್ಯ ನಾನು ಮಾಡುವಂತಹದ್ದು ಕೆಟ್ಟ ಅನ್ನುವಂತಹ ಪರಿಜ್ಞಾನ ಅವನಿಗೆ ಇರಂಗಿಲ್ಲ. ಅಷ್ಟೇ ಅಲ್ಲ, ಯಾರಾದರೂ ಅವನು ತಿಳಿ ಹೇಳಿದ್ರು ಕೂಡ ಅದನ್ನು ತಿಳ್ಕೊಳ್ಳುವ ಸಾಮರ್ಥ್ಯನೂ ಕೂಡ ಅವನಿಗೆ ಇರಂಗಿಲ್ಲ, ಮತ್ತೆ ತಾನು ಮಾಡಿದ್ದೇ ಮಾಡ್ಕೊಂತ ಹೋಗ್ತಾನೆ. ಅದಕ್ಕೆ ಮನುಷ್ಯನ ಜೀವನ ಹೆಂಗಾಗದೆ ಅಂದ್ರೆ ಅದು ಪಶುವಿನ ಜೀವನದಂತೆ ಆಗ್ತದೆ. ಅವಾಗ ನಾವೇನು ಕಲಿಸುವಂತೀವಿ, ಮನುಷ್ಯ ರೂಪೇಣ ಮೃಗಾಶ್ಚರಂತಿ, ಆಕಾರದಲ್ಲಿ ಮನುಷ್ಯರಾಗಿದ್ರು ಕೂಡ ನಮ್ಮ ವಿಚಾರ ವ್ಯವಹಾರಗಳು ನಾವೆಲ್ಲ ಪಶುಗಳಾಗಿ ಹೋಗ್ತಾ ಬರ್ತಾ ಇದ್ದ. ದುರಾಚಾರಿ ಆಗಿರಲಿ ದುಷ್ಪ್ರಜ್ಞನೇ ಆಗಿರಲಿ ಅವ ರುದ್ರಾಕ್ಷವನ್ನು ಧರಿಸಿದ್ರೆ ಅದರಿಂದ ಆಗಿರುವಂತಹ ಎಲ್ಲಾ ಪಾತಗಳಿಂದ ಮುಕ್ತನಾಗ್ತಾನೆ ಅಂತಕ್ಕಂಥ ಮಾತನ್ನು ಅಪ್ಪಣೆ ಕೊಡಿಸ್ತಾರೆ. ಹಾಗಾದ್ರೆ ಇಷ್ಟು ಸಾಮರ್ಥ್ಯ ರುದ್ರಾಕ್ಷಲ್ಲಿದ್ರೆ ಬಹಳ ಚಲೋ ಆಗ್ಬಿಡ್ರಿ, ಏನ್ ಬೇಕಾದೆಲ್ಲ ಮಾಡೋದು, ಕಡೆಗೊಂದು ಕೊಳ್ಳ ರುದ್ರಾಕ್ಷ ಹಾಕೊಂಡ್ಬಿಟ್ರೆ ಕೆಲಸ ಆಗೋದು, ಏನು ಮಾಡೋದು ಜಗತ್ತಿಲ್ಲ. ನಮಗೆ ಬಹಳ ಸರಳ ಉಪಾಯ ಹೇಳ, ಏನ್ ಬೇಕಾದ್ ಮಾಡ್ರಿ, ಒಂದು ಕೊಳ್ಳ ರುದ್ರಾಕ್ಷ ಹಾಕೊಂಡ್ಬಿಡ್ರಿ. ಅದಕ್ಕೆ ಬಾಹ್ಯದಲ್ಲಿ ರುದ್ರಾಕ್ಷಿ ಅರ್ಥ ಇದು ಒಂದು ವೃಕ್ಷದ ಬೀಜ ಆದ್ರೂ ಕೂಡ ಅಂತರಂಗದೊಳಗೆ ಅದು ರುದ್ರಾಕ್ಷ ಅಂತರ್ಗತವಾಗಿರಬೇಕು. ಅದಕ್ಕೆ ರುದ್ರ ರುದ್ರ ಇದರ ಅರ್ಥ ಏನು ಅಂದ್ರೆ ರುತ್ ದುಃಖಂ ದ್ರಾವಯತೀತಿ ರುದ್ರ, ನಮ್ಮ ದುಃಖವನ್ನು ದೂರ ಮಾಡುವಂತಹ ದೇವತೆ ನಾವು ರುದ್ರ ರುದ್ರ ಅಂತ ಕರ್ಕೊಂಡ್ಬರ್ತೀವಿ. ಅಂತೇನೆ ಪ್ರತಿನಿತ್ಯನು ಕೂಡ ನಾವು ಶಿವನ ಪೂಜೆಯನ್ನು ಮಾಡಬೇಕಾದ್ರೆ ರುದ್ರವನ್ನ ನಾವು ಪಠನ ಮಾಡ್ತಾ ಇದ್ದೇವೆ. ಶ್ರೀ ರುದ್ರವನ್ನ ಪಠನ ಮಾಡ್ತೇವೆ, ದಿನವನ್ನು ಕೂಡ ಪಠನ ಮಾಡ್ತೇವೆ. ಯಾಕೆ ನಮ್ಮ ದುಃಖಗಳನ್ನು ಆತ ದೂರ ಮಾಡಲಿ ಅನ್ನೋ ಉದ್ದೇಶದೊಳಗೆ. ಹಾಗೆ ರುದ್ರ ಮತ್ತೊಬ್ಬರ ದುಃಖಗಳನ್ನು ದೂರ ಮಾಡುವುದೇ ಅವನ ಜೀವನದ ಉದ್ದೇಶವಾಗಿದೆ ಅಂತ ತಿಳ್ಕೊಂಡು ರುದ್ರ ರುದ್ರ ಅಂತ ಕರ್ಕೊಂಡ್ಬರ್ತಾರೆ. ಹಾಗೆ ರುದ್ರಾಕ್ಷಿಗಳನ್ನು ಧರಿಸಿರುವಂತಹ ಮನುಷ್ಯನಲ್ಲಿನೂ ಕೂಡ ಅಂಥ ಪ್ರವೃತ್ತಿಯನ್ನು ಆತ ಬೆಳೆಸ್ಕೋಬೇಕು ಅಂತ. ಅನ್ಯರ ದುಃಖವನ್ನು ದೂರ ಮಾಡುವಂತಹ ಒಂದು ಶ್ರೇಷ್ಠವಾದ ಮನಸ್ಸಿನ ಪ್ರವೃತ್ತಿಯನ್ನು ಬೆಳೆಸಿಕೊಂಡ ಅಂದ್ರೆ ಅದು ಅಂತರಂಗ ರುದ್ರಾಕ್ಷ ಧಾರಣೆ ಅಂತ ಕರ್ಕೊಂಡ್ಬರ್ತದೆ. ಹೀಗೆ ಅಂತರಂಗದಲ್ಲಿ ರುದ್ರಾಕ್ಷ ಧರಿಸಿಕೊಳ್ಳೋದ್ರಿಂದ ಮನುಷ್ಯನಲ್ಲಿ ಒಂದು ವಿವೇಕ ಪ್ರಾಪ್ತಿ ಆಗದೆ ಜ್ಞಾನ ಪ್ರಾಪ್ತಿ ಆಗದೆ ಆ ಜ್ಞಾನ ಅದಕ್ಕೆ ರುದ್ರ ದೃಷ್ಟಿ. ರುದ್ರಾಕ್ಷಿ ಅಂದ್ರೆ ರುದ್ರ ದೃಷ್ಟಿ, ರುದ್ರ ನೇತ್ರ ಅಂತ ಕರಿತೀವಿ. ಅದಕ್ಕೆ ಶಿವನ ನೇತ್ರ ಅಂತ ನಾವು ಕರ್ಕೊಂಡ್ಬರ್ತೀವಿ. ಹೇಗೆ ಶಿವ ಈ ಪ್ರಪಂಚವೆಲ್ಲವನ್ನು ಕೂಡ ಸಮಾನವಾಗಿ ನೋಡ್ತಾನೆ, ಹಾಗೇನೆ ಯಾವ ಸಮಯಕ್ಕೆ ನಮಗೆ ಅಂಥದ್ದೊಂದು ಶಿವಜ್ಞಾನ ಪ್ರಾಪ್ತಿಯಾಗ್ತದೆ ಅವಾಗ ಪ್ರಪಂಚವೆಲ್ಲವನ್ನು ಕೂಡ ನಾವು ಶಿವಮಯವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸಿದ್ಧಾಂತ ಶಿಖಾಮಣಿ ಮುಂದೆ ಬರೀತಾರೆ ಅವರು, ಗವಾಂ ಕೋಟಿ ಪ್ರಧಾನೇನ ಯತ್ಫಲಂ ಭುವಿ ಲಭ್ಯತೆ ತತ್ಪದಂ ತತ್ಫಲಂ ಲಭತೆ ಕೇವಲ ರುದ್ರಾಕ್ಷ ಧಾರಣ. ಒಂದು ಕೋಟಿ ಗೋದಾನ ಮಾಡಿದರೆ ಎಷ್ಟು ಫಲ ಪ್ರಾಪ್ತಿ ಆಗ್ತದ ಅಷ್ಟು ಫಲ ಕೇವಲ ರುದ್ರಾಕ್ಷ ಧರಿಸಿದ್ರೆ ಸಿಗ್ತದ. ಇದರಲ್ಲಿ ಒಂದು ರಹಸ್ಯವಾದ ಅರ್ಥ ಇದೆ. ಏನು ಅಂತ ಕೇಳಿದರೆ ಈ ಶರೀರವೇ ನಾನು ನಾನು ಅನ್ನುವಂತಹ ದೃಢವಾದ ಭಾವನೆ ಯಾರಿಗಿರ್ತದೆ ಅವರು ಎಷ್ಟು ಪಾಪ ಮಾಡಿದಂಗ ಆಗ್ತದೆ ಅಂತ ಕೇಳಿದರೆ ಒಂದು ಕೋಟಿ ಗೋವುಗಳನ್ನು ಹತ್ಯೆ ಮಾಡಿದಷ್ಟು ಪಾಪ ಬರ್ತದೆ ಅಂತ ಹೇಳ್ತಾರೆ. ದೇಹಾತ್ಮ ಬುದ್ಧಿಜಂ ಪಾಪಂ ನತದ್ ಗೋವದ ಕೋಟಿ ಬಿಹಿ. ದೇಹವೇ ನಾನೆಂದು ಯಾವುದಾದ್ರೂ ಮನುಷ್ಯ ನಂಬಿಕೊಂಡು ಕೂತ್ಕೊಂಡ ಅದನ್ನೇ ಉಪಚಾರ ಮಾಡಿಕೊಂಡು ಕೂತ್ಕೊಂಡ ಅಂತ ಕೇಳಿದ್ರೆ ಅವನು ಎಷ್ಟು ಪಾಪಿ ಯಾಕಂದ್ರೆ ಒಂದು ಕೋಟಿ ಆಕಳಗಳನ್ನು ಕೊಂದಕ್ಕಿಂತಲೂ ಇನ್ನು ಹೆಚ್ಚಿನ ಪಾಪವನ್ನು ಅದು ಸಂಪಾದನೆ ಮಾಡ್ತಾನಂತ. ಮತ್ತೆ ಎಲ್ಲರೂ ಅವರದ ಎಲ್ಲರೂ ಅವರೇ, ಮತ್ತೀಷ್ಟು ಪಾಪವನ್ನು ಹೆಂಗ್ ದೂರ ಮಾಡಿಕೊಳ್ಳೋದು? ಅದಕ್ಕೆ ಬಹಳ ಸುಲಭವಾದ ಉಪಾಯ ಮತ್ತೆ ಅವರೇ ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಆತ್ಮಾಹಂ ಬುದ್ಧಿಜಂ ಪುಣ್ಯಂ ನ ಭೂತೋ ನ ಭವಿಷ್ಯತಿ. ಆತ್ಮವೇ ನಾನಿದ್ದೇನೆ, ದೇಹ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ ಅನ್ನುವಂಥ ವಿವೇಕವಾಗಿ ಯಾವ ಸಮಯಕ್ಕೆ ಆತ್ಮವನ್ನು ತಾನು ಅರಿತಾನೆ ಅವಾಗ ಅವನು ಪುಣ್ಯ ಎಷ್ಟು ಅಂದ್ರೆ ಈ ಭೂಮಂಡಲದಲ್ಲಿ ಏನು ಮಾಡಿದರೂ ಕೂಡ ಬಾರದಷ್ಟು ಪುಣ್ಯವನ್ನು ಆತ ಸಂಪಾದನೆ ಮಾಡಿಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ಉಪನಿಷತ್ನಲ್ಲಿ ಬಹಳ ಸುಂದರವಾದ ಕಥೆ ಬರ್ತದೆ. ಒಬ್ಬ ಜಾನುಶ್ರುತಿ ಎನ್ನುವಂತಹ ಒಬ್ಬ ರಾಜ, ಅವ ಬಹಳಷ್ಟು ಧರ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದ. ಬಾವಿಗಳನ್ನು ತೆಗೆಸೋದು, ಕೆರೆಗಳನ್ನು ನಿರ್ಮಾಣ ಮಾಡೋದು, ಅನ್ನ ಛತ್ರಗಳನ್ನು ಇಡೋದು, ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡೋದು, ಇವೆಲ್ಲ ಪುಣ್ಯ ಕಾರ್ಯಗಳನ್ನು ಮಾಡಿ 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 ಅವ ಬಹಳಷ್ಟು ಪುಣ್ಯಾತ್ಮನಾಗಿದ್ದ. ಒಂದು ಸಾರಿ ಆತ ತನ್ನ ಧರ್ಮ ಪತ್ನಿ ಜೊತೆಗೂಡಿಕೊಂಡು ತನ್ನ ಅರಮನೆಯ ಮಹಡಿಯ ಮೇಲೆ ಹಾಯಾಗಿ ಆತ ಮಲಿಕೊಂಡಿದ್ದ. ಆ ಸಮಯಕ್ಕೆ ಎರಡು ಪಕ್ಷಿಗಳು ಆಕಾಶ ಮಾರ್ಗದಲ್ಲಿ ಹಾರಿಕೋವಂತ ಹೋಗ್ತಾ ಇದ್ವು ಅಂತ. ಅವಾಗ ಅವನ ಪುಣ್ಯದ ಪ್ರಕಾಶ ಅದೆಲ್ಲಾ ಕಡೆ ಹಬ್ಬಿದ್ದು, ಅಷ್ಟು ಪುಣ್ಯಶಾಲಿಯಾಗಿದ್ದ. ಅವಾಗ ಹೆಣ್ಣು ಪಕ್ಷಿ ಗಂಡು ಪಕ್ಷಿ ಹೇಳಿತಂತ, ನಾವು ಈ ಸದ್ದು ಜಾನಶ್ರುತಿ ರಾಜನ ರಾಜಧಾನಿಗೆ ಬಂದಿವಿ, ಆತ ಬಹಳಷ್ಟು ಪುಣ್ಯಶಾಲಿಯಾಗಿದ್ದಾನೆ, ಅದಕ್ಕೆ ನಮ್ದು ಹೇಗಾದರೂ ಕೂಡ ಪಕ್ಷಿ ಜನ್ಮ ಯಾವ ಸಮಯಕ್ಕೆ ನಾವು ಏನು ಮಾಡ್ತೀವಿ ಗುರ್ತಿಲ್ಲ, ಅದಕ್ಕೆ ಅವನ ಅರಮನೆ ಬಿಟ್ಟು ನಾವು ದೂರಸೆ ಹಾಸು ಹೋಗೋಣಿಲ್ಲ ಅಂದ್ರೆ ಅವನ ಪುಣ್ಯದ ಮುಂದೆ ನಾವೆಲ್ಲ ಬಹಳಷ್ಟು ತಿರಸ್ಕೃತರಾಗ್ತೀವಿ ಅಂತ ತಿಳ್ಕೊಂಡು ಆ ಹೆಣ್ಣು ಪಕ್ಷಿ ಗಂಡು ಪಕ್ಷಿ ಹೇಳಿತಂತ. ಅವಾಗ ಅವ್ರು ಹಂಗ ಹಾರ್ತಾ ಹಾರ್ತಾ ಬಂದು ಎಲ್ಲಿ ಬಂದು ಅಂದ್ರೆ ರಾಜರ ಆ ಮಹಡಿಯ ಮೇಲ್ ಆಕಾಶಕ್ಕೆ ಬಂದು. ಅವಾಗ ಅದು ಗಂಡು ಪಕ್ಷಿ ಹೇಳ್ತಂತ, ಇವಂದ್ಯಾತ್ರ ಪುಣ್ಯ ಇದು,
ಅಲ್ಲಿ ಒಬ್ಬ ರೈಕು ಅಂತ ತಿಳ್ಕೊಂಡೊಬ್ಬ ಮನುಷ್ಯ ಅದನ ಒಂದು ಬಂಡಿ ಕೆಳಕ್ ಕುತ್ಕೊಂಡನ, ಅವನಿಗೆ ಇರಾಕ್ ಮನಿ ಇಲ್ಲ, ಉಡಾಕ್ ಬಟ್ಟೆ ಇಲ್ಲ, ಇಂಥ ಒಬ್ಬ ಸಾದಾ ಸೀದಾ ಮನುಷ್ಯ ಅದನೆ. ಅವನ ಪುಣ್ಯದ ಮುಂದೆ ಇವನ ಪುಣ್ಯ ಅಂದ್ರೆ ಏನೇನು ಅಲ್ಲ ಅಂತ ಅದು ಹೇಳ್ಬಿಡುತ್ತೆ. ಈ ಮಾತು ರಾಜನೇ ಕೇಳಿಸ್ತಂತ. ಪಕ್ಷಿ ಭಾಷೆ ಬರ್ತಿದ್ದು ಏನವನಿಗೆ, ಒಟ್ಟು ರಾಜನಿಗೆ ತಿಳಿತದ ಅಂದ್ರೆ ನನಗಿಂತಲೂ ಪುಣ್ಯಶಾಲಿ ಈ ಭೂಮಂಡದಲ್ಲಿ ಅದಾನೆ, ಅವನ ಪುಣ್ಯದ ಮುಂದೆ ನನ್ನ ಪುಣ್ಯ ಏನೇನು ಅಲ್ಲ ಅಂತ ತಿಳ್ಕೊಂಡು ಹೇಳಿದ್ರೆ, ಅಂದ ಬಳಿಕ ಅವ ಯಾರಿರಬೇಕು, ಅವ ಏನು ಮಾಡಿ ಪುಣ್ಯ ಪಡೆದಿರಬೇಕು ಅನ್ನೋದನ್ನು ತಿಳ್ಕೊಳ್ಳುವಂತ ಉತ್ಕಟವಾದ ಬಯಕೆ ಅವನ ಮನಸ್ಸಿನಲ್ಲಿ ಆಯಿತು. ಅವಾಗ ಅವ ಎಲ್ಲಾ ಕಡೆ ತನ್ನ ಸೇವಕರನ್ನು ಕಳಿಸಿಕೊಡ್ತಾನೆ, ಹೋಗ್ರಿ ರೈಕು ಅಂತ ಎಲ್ಲದಾರ ನೋಡ್ಕೊಂಡು ಬರ್ರಿ ಅಂತ. ಎಲ್ಲಾ ಕಡೆ ಹುಡುಕಾಡಿದ್ರು ಬಹುತೇಕ ಅವ್ರು ತಿಳ್ಕೊಂಡಿರಿದ್ರು ಇವನು ದೊಡ್ಡ ರಾಜಧಾನಿ ಇರಬೇಕು, ಮಾಡಿ ಮನೆ ಇರಬೇಕು, ದುಡ್ಡು ಬಾಳ ಇರಬೇಕು ಅಂದ್ರೆ ಶ್ರೀಮಂತ ಅಂತ ಪುಣ್ಯ ಗಳಿಸಿರ್ತಾನೆ ಅಂತ. ಯಾವ ಊರ ಹೋಗಿ ಕೇಳಿದ್ರು ಕೂಡ ರೈಕು ಅನ್ನೋ ವ್ಯಕ್ತಿನೇ ಸಿಗಲಿಲ್ಲ. ಒಂದು ಸಣ್ಣ ಗ್ರಾಮದೊಳಗೆ ಹೋಗಿ ಕೇಳಿದಾಗ ಅವರೊಂದು ರೈಕು ಅಲ್ಲಿ ಆ ಬಂಡಿ ಕೆಳಗೆ ಮಕ್ಕೊಂಡ ನೋಡು ಅಂತ ಹೇಳಿದ್ರು. ಅದ್ ಯಾರದೋ ಬಿಟ್ಟದ ಬಂಡಿ, ಅದ್ರ ಕೆಳಗೆ ಮಕ್ಕೊಂಡಿದ್ದ ದಿಗಂಬರ್ನಾಗೆ ಧೂಳಿಯೊಳಗೆ ಮಕ್ಕೊಂಡಿದ್ದ. ಅವರಂದ್ರು ಇವೆಂತ ಪುಣ್ಯಾತ್ಮ, ಇವನಿಗೆ ಉಡ್ಲಿಕ್ಕೆ ಉಣ್ಲಿಕ್ಕೆ ಇಲ್ಲದ ಮನುಷ್ಯ ಇವ ಏನಾದ್ರು ಕೊಟ್ಟಿರ್ತಾನೆ, ಇವ ಹೆಂಗ ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಹೋಗ್ಯಾರ ಹೋಗೋಣ ಅವನ್ನ ಕೇಳೋಣ ಅಂತ ತಿಳ್ಕೊಂಡು ಹೋಗಿ ಅವನಿಗೆ ಮಾತಾಡಿಸಿದ್ರಂತ. ರೈಕು ಅಂದ್ರೆ ನೀವೇ ಏನು ಅಂತ ಕೇಳಿದ್ರು ಅವರು. ಅವರಂದ್ರೆ ಜನರು ಅಂತಾರ ರೈಕು ಅಂತ, ಈ ದೇಹಕ್ಕೆ ರೈಕು ಅಂತ ಕರೀತಾರೆ. ಹಾಗಾದ್ರೆ ನಮ್ಮ ರಾಜ ನಿಮ್ಮನ್ನು ಕರ್ಕೊಂಡು ಬಾ ಅಂದರೆ ಅದಕ್ಕೆ ಬರ್ರಿ. ಅವಂದ ರಾಜನತ್ತ ನಂದೇನು ಕೆಲಸ ಇಲ್ಲ, ಅಕಸ್ಮಾತ್ ರಾಜನಿಗೇನಾದರೂ ಪ್ರಯೋಜನ ಇದ್ದ ನನ್ನಿಂದ ಅವನೇ ಇಲ್ಲಿ ಬರಬೇಕು ಹೊರತ ನಾನೇ ಇಲ್ಲಿ ಬರತಕ್ಕಂತ ಅವಶ್ಯಕತೆ ಇಲ್ಲ. ಅವ್ರಂದ್ರೆ ಎಷ್ಟು ಅಹಂಕಾರ ಇದನ ಪಿವ ನೋಡಕ್ಕರ ಏನೂ ಇಲ್ಲ, ಆದ್ರೂ ಇಷ್ಟದಲ್ಲ ಅಂತ ತಿಳ್ಕೊಂಡು ಹೋಗಿ ರಾಜನಿಗೆ ಹೇಳಿದ್ರಂತ. ರೈಕ್ವ ಸಿಕ್ಕಾನೆ, ಆದ್ರೆ ಅವನ ನೆಲದ ಮೇಲೆ ಧೂಳಿ ಮೇಲೆ ಮಲ್ಕೊಂಡಾನ, ಒಂದು ಬಂಡಿ ಕೆಳಗಿರ್ತಾನೆ. ಅವನಿಗೆ ರಾಜ ಕರೆದ್ರಪ್ಪ ಅಂದ್ರೆ ನಾನು ಬರಂಗಿಲ್ಲ, ಬೇಕಾದ ರಾಜನಿಗೆ ಇಲ್ಲಿ ಬಾ ಅಂತಂದಾನೆ. ರಾಜ ಅಂದ ಅವ ಹೆಂಗರ ಇರ್ಬೇಕು ನೋಡು, ಮನುಷ್ಯರು ಯಾರಾದರೂ ಹೇಳಿದ್ರೆ ಸುಳ್ಳು ಹೇಳ್ಯಾರ ಅಂತ ಅರ್ಥ ಮಾಡ್ಕೋಬೇಕು. ಅದು ಪಕ್ಷಿ ಹೇಳ ಒಂದು ಬಳಿಕ ಸುಳ್ಳು ಹೇಳಕ್ ಸಾಧ್ಯ ಇಲ್ಲ, ಯಾಕೆ ಅವಾಗ ಸುಳ್ಳು ಹೇಳೋ ಅಭ್ಯಾಸ ಅವಕ್ಕಿಲ್ಲ. ನೀವು ಎಲ್ಲ ಅಭ್ಯಾಸ ಬಂದ್ಬಿಡ್ತದೆ. ಮೊದಲು ನೀವು ಸಣ್ಣ ಹೇಳಿದ್ದ ಸುಳ್ಳು ಹೇಳಂಗಿಲ್ಲ. ನಿಮಗೆ ಯಾರು ಕಲಿಸಿದ್ರು ಅಂದ್ರೆ ನಿಮ್ಮ ಮನೆಯಾಗಿದ್ದವ್ರು ದೊಡ್ಡವ್ರು ನಿಮ್ಗೆ ಸುಳ್ಳು ಹೇಳಕ್ ಕಲಿಸ್ತಾರೆ. ನೀವು ಒಳ ಕೂತ್ಕೊಂಡಿರ್ಬೇಕು, ಹುಡುಗರು ಹೊಡಗಿರ್ಬೇಕು, ನಿಮ್ಮನ್ನ ಯಾರ ಕೇಳಕ್ ಬಂದ್ರೆ ನೀವು ಹೇಳೇ ಕೂಡಿಸಿರ್ತಾರೆ. ಯಾರ ಬಂದ್ರೆ ನಮ್ಮ ಅಪ್ಪ ಇಲ್ಲ ಅಂತ ಹೇಳಿ ನೀನು. ಅವ ಹುಡುಗರಿಗಿಷ್ಟು ವಿಚಾರ ಇರಂಗಿಲ್ಲ. ಮತ್ ಯಾರಾದ್ರೂ ಬರೋಲ್ಲ ಬಂದು ಕೇಳಿದ್ರು ನಿಮ್ಮ ಅಪ್ಪ ಹೇಳಿದ್ರಪ್ಪ ಅಂದ್ರೆ ನಮ್ಮ ಅಪ್ಪ ಹೇಳಕತ್ತಾನ ಒಳ ಕೂತ್ಕೊಂಡು ಇಲ್ಲ ಅಂತ ಅಂದ್ರೆ ಅವ ಸತ್ಯನ ಹೇಳ್ಬಿಡ್ತಾವ. ಅವಕ್ಕ ಸುಳ್ಳು ಹೇಳೋ ಅಭ್ಯಾಸ ಇರಂಗಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಸುಳ್ಳು ಹೇಳಕ್ ಕಲಿಸ್ತೀವಿ, ನಾವೇ ಕಲಿಸ್ತೀವಿ. ಅಂದ್ರೆ ಮನುಷ್ಯ ಸ್ವಾಭಾವಿಕವಾಗಿ ಕಳ್ಳ ಸುಳ್ಳ ದರೋಡೆಕೋರ ಹೀಗಿರಂಗಿಲ್ಲ. ಅವ ಪರಿಸ್ಥಿತಿ ಪ್ರಸಂಗಾನುಸಾರ ಎಲ್ಲವನ್ನೂ ತಪ್ಪ ಕಲ್ಕೋಂತ ಹೋಗ್ತಾನೆ. ಆದ್ರೆ ಪಕ್ಷಿಗಳಲ್ಲಿ ಮನುಷ್ಯನ್ ಬಿಟ್ರೆ ಉಳಿದ ಯಾವ ಸಮಯದಲ್ಲೂ ಕೂಡ ಸುಳ್ಳು ಅನ್ನೋದು ಬಹುತೇಕ ಇಲ್ಲೇ ಇಲ್ಲ, ಎಲ್ಲಾವ ಸತ್ಯ ಮಾತಾಡ್ತಾರೆ. ಅಂದಾಗ ಪಕ್ಷಿ ಹೇಳುವಂದ್ಬಿಡಕ್ ಸತ್ಯ ಇರಬೇಕಂತ ತಿಳ್ಕೊಂಡು ರಾಜ ತನ್ನ ಹೆಂಡತಿ ತನ್ನ ಮಗಳನ್ನ ಎಲ್ಲಾರು ಕರ್ಕೊಂಡು ಆ ಊರಿಗೆ ಬಂದು ನೋಡಿದ ಅವನಿಗೆ ಅವನಿಗೆ ಆಶ್ಚರ್ಯ ಆಯ್ತು. ಈ ಮನುಷ್ಯ ಏನ್ ಪುಣ್ಯ ಮಾಡಿರ್ಬೇಕು, ಬಹುತೇಕ ಇವ ತನ್ನಲ್ಲಿ ಇದ್ದಿದ್ದು ಎಲ್ಲಾನು ಕೂಡ ಕೊಟ್ಟು ಹಿಂಗಾಗ್ಯಾನ, ಅದಕ್ಕೆ ಇವ ನನಕ್ಕಿಂತ ಹೆಚ್ಚು ಪುಣ್ಯ ಗಳಿಸಿರ್ಬೇಕು, ನನಗಿನ್ನ ಅರಮನೆ ಅದ ಸಂಪತ್ತು ಅದ ಅಂದ್ರೆ ನಾ ಉಳ್ಕೊಂಡಿನಿ ಅಲ್ಲ ಅಂತ ಹಿಂಗ ಅರ್ಥ ಮಾಡ್ಕೊಂತಾನೆ. ಅವಾಗ ಅವ ಕೇಳಿದಂತ, ನೀನು ಗಳಿಸಿರುವಂತಹ ಪುಣ್ಯವನ್ನು ನಾನು ಗಳಿಸಬೇಕಾದ್ರೆ ನಾ ಏನ್ ಮಾಡಬೇಕು? ಅವ ಅಂದ, ನಾನು ಗಳಿಸಿದ ಪುಣ್ಯ ನೀ ಗಳಿಸಬೇಕಾದ್ರೆ ನಾ ಏನ್ ತಿಳ್ಕೊಂಡಿನಿ ಅದನ್ನ ನೀನು ತಿಳ್ಕೋಬೇಕು. ಅಲ್ಲ ಏನ್ ಕೊಡಬೇಕು ಅಂದ್ರೆ ಇಲ್ಲಿ ಕೊಡೋದು ಏನು ಇಲ್ಲ, ಇಲ್ಲಿ ತಿಳ್ಕೊಳ್ಳೋದಿದೆ. ಏನ್ ತಿಳ್ಕೋಬೇಕು ಅಂದ್ರೆ ಆತ್ಮಾಹಂ ಬುದ್ಧಿಜಂ ಪುಣ್ಯಂ ನ ಭೂತೋ ನ ಭವಿಷ್ಯತಿ. ನೀನು ದೇಹವೇ ನಾನೆನ್ನುವಂತ ಭಾವನಾ ಇಟ್ಟುಕೊಂಡು ನೀ ಏನೆಲ್ಲ ದಾನ ಮಾಡಿದ್ರು ಕೂಡ ಇನ್ನೂ ನಿನ್ನಲ್ಲೇ ದೇಹಾಭಿಮಾನ ಇದೆ, ರಾಜ್ಯಾಭಿಮಾನ ಇದೆ. ಅದಕ್ಕೆ ನೀ ಎಷ್ಟೇ ಪುಣ್ಯ ಗಳಿಸಿದ್ರು ಕೂಡ ಆತ್ಮಜ್ಞಾನಿಯ ಪುಣ್ಯದ ಮುಂದೆ ನಿನ್ನ ಪುಣ್ಯ ಅನ್ನುವಂತಹದ್ದು ಅದು ತುಚ್ಛವಾಗ್ತದೆ. ಅದಕ್ಕಾಗಿ ನೀನು ಆತ್ಮಜ್ಞಾನ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಗಿಲ್ಲ ರೇಣುಕು ಏನು ಅಪ್ಪಣೆ ಕೊಡ್ತಾರ ಅಂತ ಕೇಳಿದ್ರೆ, ಗವಾಂ ಕೋಟಿ ಪ್ರಧಾನೇನ ಯತ್ ಫಲಂ ಭುವಿ ಲಭ್ಯತೆ, ಒಂದು ಕೋಟಿ ಗೋದಾನ ಮಾಡಿದರೆ ಯಾವ ಪುಣ್ಯ ಪ್ರಾಪ್ತಿ ಆಗ್ತದ, ಅದು ರುದ್ರಾಕ್ಷನ ಧರಿಸಿದ್ರೆ ಪ್ರಾಪ್ತಿ ಆಗ್ತದ. ಅರ್ಥ ಏನು ಅಂದ್ರೆ, ನಿಮ್ಮೆಲ್ಲರ ದೃಷ್ಟಿಗಳು ರುದ್ರ ದೃಷ್ಟಿಗಳಾಗಬೇಕು ಅಂತ. ನೀವು ನೋಡುವಂತಹ ನೋಟದಲ್ಲಿ ಪರಿವರ್ತನೆ ಆಗಿರಬೇಕು. ನೀವು ಏನನ್ನೇ ನೋಡಿದರೂ ಕೂಡ ಶಿವನನ್ನೇ ನೋಡುವಂತಹ ಭಾವನೆ ನಿಮ್ಮ ದೃಷ್ಟಿಯಲ್ಲಿ ಬಂದಿತ್ತು ಅಂದ್ರೆ ಅದು ನಿಜವಾಗಿ ಅಂತರಂಗ ರುದ್ರಾಕ್ಷ ಧಾರಣೆ ಅಂತ ಕರ್ಕೊಂಬರ್ತದೆ. ಅದಕ್ಕೆ ಶಿವಾತ್ಮಕಮಿದಂ ಸರ್ವಂ ಶಿವಾದ ಅನ್ಯಂನ ವಿದ್ಯತೆ ಶಿವೋಹಮಿತಿಯ ಬುದ್ಧಿ ತದೇವ ಜ್ಞಾನಮುತ್ತಮಂ. ನಿಜವಾದ ಜ್ಞಾನ ಯಾವುದು ಅಂತ ಕೇಳಿದ್ರೆ, ಈ ಪ್ರಪಂಚ ಎಲ್ಲವೂ ಕೂಡ ಶಿವಮಯವಾಗಿದೆ, ನಾನು ಕೂಡ ಶಿವಸ್ವರೂಪನಾಗಿದ್ದೇನೆ ಅನ್ನುವಂಥ ಈ ಜ್ಞಾನ ಯಾವ ಸಮಯಕ್ಕೆ ಮನುಷ್ಯನಿಗೆ ಬರ್ತದೆ, ಅವಾಗನೇ ಅವ ನಿಜವಾಗಿಯೂ ಕೂಡ ರುದ್ರ ದೃಷ್ಟಿ ಉಳ್ಳವನಾಗ್ತಿರತಕ್ಕಂಥ ಮಾತನಾಡ. ಅದಕ್ಕೆ ಬಹಿರಂಗದಲ್ಲಿ ಈ ಆಭರಣಗಳನ್ನು ನಾವು ಧರಿಸಿಕೊಂಡಾಗ ಅಂತರಂಗದಲ್ಲಿ ಆ ಜ್ಞಾನ ಆಗಲಿಕ್ಕೆ ಒಂದು ಅವಕಾಶ ಇರ್ತದೆ. ನಿನ್ನೆ ನಾವೆಲ್ಲ ಹೇಳಿದ್ದೇವೆ, ಇವೆಲ್ಲ ಶಿವನ ಆಭರಣಗಳು, ರುದ್ರಾಕ್ಷಿ ಭಸ್ಮಗಳು ಶಿವನ ಅಲಂಕಾರ ಅಂತ ತಿಳ್ಕೊಂಡು, ಶಿವನಿಗೆ ಅಲಂಕಾರವಾಗಿರ್ತಕ್ಕಂಥ ಈ ಆಭರಣಗಳು ಶಿವನನ್ನು ಬಹಳಷ್ಟು ಸುಂದರವಾಗಿಡಲಿಕ್ಕೆ ಅವೆಲ್ಲ ಕಾರಣೀಭೂತರಾಗಿದೆ. ಅದಕ್ಕೆ ಯಾವ ಮನುಷ್ಯ ಬಹಳ ಸುಂದರ ಇರ್ತಾನ ಅಂತ ಕೇಳಿದ್ರೆ, ಯಾರ ವಿಚಾರಗಳು ಬಹಳ ಸುಂದರ ಇರ್ತವೆ ಆ ಮನುಷ್ಯನ ಬಹಳ ಸುಂದರವಾಗಿರಲಿಕ್ಕೆ ಸಾಧ್ಯ. ಯಾವ ಮನುಷ್ಯನ ಮನಸ್ಸು ಬಹಳ ಸುಂದರವಾಗಿರ್ತದ, ಸಾತ್ವಿಕವಾಗಿರ್ತದ, ಆ ಮನುಷ್ಯನೇ ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯ ಅಂತ. ನಾವೇನ್ ಮಾಡ್ತೀವಿ ಅಂದ್ರೆ, ದೇಹದ ಸೌಂದರ್ಯವನ್ನು ಮಾಡಿಕೊಳ್ಳುವ ಸಲುವಾಗಿ ಹೊರಗಿನ ವಸ್ತುಗಳನ್ನು ನಾವೆಲ್ಲ ಅವಲಂಬನ ಮಾಡ್ಕೊಂತೀವ. ಪ್ರತಿಯೊಬ್ಬ ಮನುಷ್ಯನಿಗೇನು ಇಚ್ಛೆ ಅಂದ್ರೆ ನಾನು ಸುಂದರವಾಗಿ ಕಾಣಬೇಕನ್ನುವಂತ ಇಚ್ಛೆ ಪ್ರತಿಯೊಬ್ಬರಿಗಿರ್ತದೆ. ಆದ್ರೆ ಸತ್ಯ ಸುಂದರವಾಗಿರುವಂತಹದ್ದು ಯಾವುದು ಅಂದ್ರೆ ಅದು ಆತ್ಮ, ಪರಮಾತ್ಮನೇ ಸತ್ಯ ಮತ್ತು ಸುಂದರವಾಗಿರುವಂತಹದ್ದು. ಆದ್ರೆ ನಾವೇನು ವಿಚಾರ ಮಾಡ್ತೀವಿ, ಈ ದೇಹವನ್ನು ಸುಂದರವಾಗಿಡಬೇಕು, ದೇಹವನ್ನು ಶೃಂಗರಿಸಬೇಕಂತ ತಿಳ್ಕೊಂಡು ಅನೇಕ ಆಭರಣಗಳಿಂದ, ವಸ್ತು ಒಡವೆಗಳಿಂದ, ಇನ್ನೂ ಅನೇಕ ಸೌಂದರ್ಯದ ಸಾಧನಗಳಿಂದ ನಾವು ದೇಹವನ್ನು ಸುಂದರವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪರಂತು ಹೊರಗಿನ ಉಪಚಾರಗಳಿಂದ ದೇಹವನ್ನು ಎಷ್ಟೇ ಸುಂದರ ಮಾಡಿದರೂ ಕೂಡ ನಿಮ್ಮ ಮನಸ್ಸಿನೊಳಗೆ ಕ್ರೋಧ ಭಾವನೆ, ಲೋಭ ಭಾವನೆ, ಕಾಮನೆಯ ಭಾವನೆಗಳು ತುಂಬಿಕೊಂಡಿದ್ದು ಅಂದ್ರೆ ನಿಮ್ಮ ಮ್ಯಾಲ ಎಷ್ಟೇ ಮೇಕಪ್ ಮಾಡಿಕೊಂಡ್ರು ಕೂಡ ಆ ಸೌಂದರ್ಯ ಅದು ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯ. ಒಬ್ಬ ಸಿಟ್ಟಿಗೆದ್ದ ಮನುಷ್ಯನನ್ನ, ಅಂತಃಕರದಲ್ಲಿ ಕ್ರುದ್ಧನಾಗಿರುವಂತಹ ಮನುಷ್ಯ, ಅದಕ್ಕೆ ಕ್ರೋಧ ಅಂದ್ರೆ ಅದು ಹೇಗಿರ್ತದಂದ್ರೆ ಅದು ಅಗ್ನಿ ಇದ್ದಾಗಿರ್ತದೆ, ಅದಕ್ಕೆ ಕ್ರೋಧಾಗ್ನಿ ಅಂತ ಕರೀತ. ನಿಮ್ಮ ಮನೆಯ ಮಗ್ಗಲದ ಮನೆಗೆ ಅಕಸ್ಮಾತ್ ನೀವು ಬೆಂಕಿ ಹಚ್ಚಿದ್ರು ಕೂಡ ಅದು ಹೇಗೆ ನಿಮ್ಮ ಮನೆಗೆ ಸುಡ್ತದೆ, ಆದರೆ ಅದು ಬೆಂಕಿ ಹೊರಗಿನ ಬೆಂಕಿ ಮತ್ತೊಬ್ಬರ ಮನೆಯನ್ನ ಮೊದಲು ಸುಟ್ಟು ಆಮೇಲೆ ನಿಮ್ಮ ಮನೆಗೆ ಬರ್ತದೆ. ಪರಂತು ಕ್ರೋಧಾಗ್ನಿ ಹೇಗಿರ್ತದೆ ಅಂತ ಕೇಳಿದ್ರೆ ಮೊದಲು ನಿಮ್ಮ ಮನೆಯ ಸುಡ್ತದೆ, ಆಮೇಲೆ ಮತ್ತೊಬ್ಬರಿಗೆ ಅದು ಸುಡ್ಲಿಕ್ಕೆ ಕಾರಣೀಭೂತ. ಅದಕ್ಕೆ ಯಾವ ಮನುಷ್ಯನ ಮನಸ್ಸಿನಲ್ಲಿ ಕ್ರೋಧದ ಆವೇಗ ಬರ್ತದ, ಆವೇಶ ಬರ್ತದ, ಅವಾಗ ಡಾಕ್ಟರ್ ಆಗಿದ್ದಾಗ ಅವನ ಟೆಂಪರೇಚರ್ ಪರೀಕ್ಷೆ ಮಾಡಿದ್ರಂದ್ರೆ ನಿಮಗೆ ಜ್ವರ ಬಂದಾಗ ಎಷ್ಟಿರ್ತಾವ ಅದಕ್ಕಿಂತ ಹೆಚ್ಚು ನಿಮ್ಮ ಶರೀರ ಉಷ್ಣ ಆಗಿರ್ತಾವ ಆ ಟೈಮ್. ಮತ್ತು ದೇಹದಲ್ಲಿ ಉಷ್ಣತೆ ಬೆಳೀತು ಅಂದ್ರೆ ದೇಹದ ಕಾಂತಿ ಅದು ಕುಂದೇ ಹೋಗ. ಅದಕ್ಕೊಬ್ಬ ಕ್ರುದ್ಧನಾಗಿರುವಂತಹ ಮನುಷ್ಯನಿಗೆ, ಸಿಟ್ಟಿನಲ್ಲಿ ತುಂಬಿಕೊಂಡಿರ್ತಕ್ಕಂಥ ಮನುಷ್ಯನನ್ನ ಎಲ್ಲೇ ಒಬ್ಬ ಸೌಂದರ್ಯ ಸಾಮಗ್ರಿಗಳಿಂದ ಸುಂದರ ಮಾಡತಕ್ಕಂಥ ಸ್ಥಾನಕ್ಕೆ ನಾವು ಕಳಿಸಿಕೊಟ್ರೆ ಆ ಭಾವನಾ ಅಡಗಿದ್ರೆ ಸುಂದರ ಆಗ್ಬೋದು, ಹೊರತಾಗಿ ಅದು ಹಂಗೆ ಇಟ್ಟುಕೊಂಡು ನಾವು ಬೇಕಾದಷ್ಟು ಮೇಕಪ್ ಮಾಡಿಕೊಂಡ ಅಂದ್ರೂ ಕೂಡ ಅವ ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಸುಂದರತೆಯನ್ನು ಬೆಳೆಸ್ಕೋಬೇಕಾದಾಗ ಏನು ಬೇಕು ಅಂದ್ರೆ ನಮ್ಮಲ್ಲಿರುವಂತಹ ದುರ್ಭಾವನೆಗಳನ್ನು ದೂರ ಮಾಡಿಕೊಂಡು ನಮ್ಮ ಮನಸ್ಸನ್ನು ಸುಂದರವಾಗಿ ಇಟ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟಾಗ ನಿಮ್ಮ ಮೇಲೆ ಆಭರಣಗಳಾಗಲಿ ಆಭೂಷಣಗಳಾಗಲಿ ಏನೂ ಇರದೇ ಇದ್ರೂ ಕೂಡ ನೀವು ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯ. ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿರ್ತವೆ, ಆ ಮಕ್ಕಳ ಮೈ ಮೇಲೆ ಬಟ್ಟಿರಂಗಿಲ್ಲ, ಒಡವೆ ವಸ್ತುಗಳಿರಂಗಿಲ್ಲ, ಪರಂತ ನೋಡ್ಲಿಕ್ಕೆ ಅವು ಮುದ್ದಾಗಿರ್ತವೆ, ಸುಂದರವಾಗಿ ಕಾಣಿಸ್ತವ, ಎಲ್ಲರೂ ಅವನ್ನ ಪ್ರೀತಿಸುವಂತ ಭಾವ ನಿಮ್ಗೆಲ್ಲ ಬರ್ತು. ಯಾಕ ಅವು ಏನ್ ಹಚ್ಚಿಕೊಂಡವ? ಅವೇನ್ ಬಣ್ಣ ಹಚ್ಚಿಕೊಂಡಿಲ್ಲ, ಪೌಡರ್ ಹಚ್ಚಿಕೊಂಡಿಲ್ಲ, ಏನೇನು ಮಾಡಿಲ್ಲ, ಹಂಗದವ ಹಂಗದವ. ಮೈಮ್ಯಾಗ ಬಟ್ಟೆ ಸುದ್ದ ಇಲ್ಲ ಅವಕ್ಕ. ಅಂಥ ಸಣ್ಣ ಮಕ್ಕಳು ಇನ್ನೂ ಯಾವುದೇ ಪ್ರಕಾರವಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಈ ಅರಿಷಡ್ ವರ್ಗಗಳಿಗೆ ತುತ್ತಾಗದೇ ಇರುವಂತಹ ಮನಸ್ಸೇನದಲ್ಲ, ಆ ಮನಸ್ಸು ಯಾವ ದೇಹದಲ್ಲಿರ್ತದ, ಆ ದೇಹ ಎಲ್ಲರಿಗೂ ಪ್ರೀತಿಯಾಗ್ತದ, ಎಲ್ಲರೂ ಅದನ್ನು ಪ್ರೀತಿಸ್ತಾರೆ, ಅದು ಬಹಳ ಸುಂದರವಾಗಿ ನಮಗೆಲ್ಲ ಗೋಚರ. ಅದಕ್ಕೆ ನಾವು ಸದಾ ಸುಂದರರಾಗಿರಬೇಕು ಅಂತ ಅಪೇಕ್ಷೆ ಪಟ್ರೆ ಏನು ಮಾಡ್ಕೋಬೇಕಂದ್ರೆ ಒಳಗಿನ ಈ ಗುಣಗಳನ್ನ ನಾವು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾದ್ರೆ ಒಳಗಿನ ಈ ದುರ್ಗುಣಗಳನ್ನು ಕಳ್ಕೋಬೇಕಾದ್ರೆ ಈ ರುದ್ರಾಕ್ಷ ಏನದಲ್ಲ, ಇದು ಒಂದು ಕೂಡ ನಮಗೆ ಯೋಗ್ಯವಾಗಿರ್ತಕ್ಕಂಥ ಸಾಧನೆ ಕೂಡ. ಯಾವ ಸಮಯಕ್ಕೆ ಮನುಷ್ಯ ರುದ್ರಾಕ್ಷವನ್ನು ಧರಿಸ್ತಾನೆ, ಅವಾಗ ಧರಿಸಿರತಕ್ಕಂಥ ರುದ್ರಾಕ್ಷ ಪಥ್ಯ ಏನದ, ಏನು ಪರಿಪಾಲನೆ ಮಾಡಬೇಕನ್ನುವಂಥದ್ದನ್ನು ತಿಳ್ಕೊಂಡಾಗ, ಆ ಪ್ರಕಾರ ಆಚರಣೆ ಮಾಡಲಿಕ್ಕೆ ಹತ್ತಿದಾಗ ನಿಜವಾಗಿನ ಕೂಡ ಮನುಷ್ಯ ಸುಧಾರಣೆ ಹಾಕೋಂತ ಹೋಗ್ತಾರೆ. ಅದಕ್ಕೆ ಬಾಹ್ಯವಾಗಿರ್ತಕ್ಕಂಥ ಆಭರಣಗಳು, ಶಿವನೇ ರುದ್ರಾಕ್ಷ ಭಸ್ಮ ಮುಂತಾದ ಆಭರಣಗಳು ನಮ್ಮ ಅಂತರಂಗವನ್ನು, ಅಂತಃಕರಣವನ್ನು ಪರಿಪಕ್ವ ಮಾಡಲಿಕ್ಕೆ ಅವು ಕಾರಣೀಭೂತ. ನೀವು ಮನೆಯೊಳಗೆ ಅಡಿಗೆ ಮಾಡೋ ಕಾಲಕ್ಕೆ ಒಲೆ ಮೇಲೆ ನೀವೆಲ್ಲ ಬಾಂಡೆ ಇಟ್ಟು, ಪಾತ್ರೆಯನ್ನಿಟ್ಟು ಅಕ್ಕಿ ನೀರೆಲ್ಲ ಹಾಕಿಡ್ತೀರಿ. ಅಕ್ಕಿ ನೀರು ಎಲ್ಲ ಒಳಗಿಟ್ಟು ಹೊರಗಿನ ಬಾಜುಕ್ಕೆ ನೀವೇನ್ ಮಾಡ್ತಿರಪ್ಪ ಅಂದ್ರೆ ಅಗ್ನಿಯನ್ನು ಅದಕ್ಕೆ ಸಂಪರ್ಕ ಮಾಡ್ತೀರಿ. ಅಗ್ನಿಯನ್ನು ಹೊರಗಿಂದ ಸಂಪರ್ಕ ಮಾಡಿದಾಗ ಒಳಗಿರುವಂತಹ ಏನು ಎರಡು ಪದಾರ್ಥ ಅದಾವ, ಅಕ್ಕಿ ಬ್ಯಾರೆ ಅದ, ನೀರು ಬ್ಯಾರೆ ಅದ, ಅವೆರಡು ಕೂಡಿ ಏನಕ್ಕವಂದ್ರೆ ಕೊನೆಗೆ ಒಂದಾಗ್ತ. ಅಕ್ಕಿ ನೀರು ಎರಡು ಕೂಡಿದಾಗ ಅದು ಅನ್ನ ಆಗ್ತದ, ಅದು ಮೃದುವಾಗ್ತದ, ಅವಾಗ ನಿಮಗದನ್ನ ಸೇವನೆ ಮಾಡಲಿಕ್ಕೆ ಆಗ್ಬರ್ತದ. ಹಾಗೆ ನಮ್ಮ ಅಂತಃಕರಣ ಅನ್ನುವಂತಹದ್ದು ಪರಿಪಕ್ವವಾಗಬೇಕಾದಾಗ ಈ ಭಸ್ಮ, ಈ ರುದ್ರಾಕ್ಷಿಗಳು ಇವು ಮನುಷ್ಯನ ಜೀವನದೊಳಗೆ ಮಾರ್ಪಾಡು ಮಾಡಲಿಕ್ಕೆ ಕಾರಣೀಭೂತಕ್ಕವು. ಇವುಗಳನ್ನು ಧರಿಸಿರುವಂತಹ ಜೀವಾತ್ಮ ದೇಹದಲ್ಲಿದ್ದಾಗ ಅಷ್ಟೇ ಅಲ್ಲ, ಇದರ ಬಗ್ಗೆ ಪುರಾಣಗಳಲ್ಲಿ ಬಹಳ ಸುಂದರವಾದ ಕಥೆಗಳನ್ನು ಬರ್ಕೊಂಡು ಬರ್ತಾ ಇದ್ದಾರೆ. ದೇಹವನ್ನು ತ್ಯಾಗ ಮಾಡಿರುವಂತಹ ಜೀವಾತ್ಮನ ದೇಹದ ಮೇಲೆ ರುದ್ರಾಕ್ಷ ಅಕಸ್ಮಾತ್ ಬಂದ್ರೂ ಕೂಡ ಆ ಜೀವಾತ್ಮನಿಗೆ ಅದರ ಪುಣ್ಯದ ಫಲ ಅನ್ನುವಂತಹದ್ದು ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿನೇ ಎಷ್ಟೋ ಸರಿ ಜೀವನದಲ್ಲಿ ಗಂಗಾ ಸ್ನಾನ ಮಾಡದಿರುವಂತಹ ಮನುಷ್ಯನು ಕೂಡ ಅಕಸ್ಮಾತ್ ಆಗಿ ಆತ ತೀರಿಕೊಂಡ ಬಳಿಕ, ಸತ್ತ ಬಳಿಕ ಅವನ ಶವವನ್ನು ಸಂಸ್ಕಾರ ಮಾಡಿದ ಬಳಿಕ ದಹನ ಮಾಡಿರುವಂತಹ ಸಂದರ್ಭದೊಳಗೆ ಅವನ ಅಸ್ಥಿಗಳನ್ನು ಅವನು ಆರಿಸಿಕೊಂಡು ತಗೊಂಡೋಗಿ ಗಂಗಾದಲ್ಲಿ ಅರ್ಪಣೆ ಮಾಡ್ತಾರೆ. ಯಾಕೆ ಸತ್ತ ಮನುಷ್ಯನ ದೇಹದ ಅಸ್ಥಿಗಳನ್ನು ಒಯ್ದು ಗಂಗಾದಾಗ ಅರ್ಪಣೆ ಮಾಡಿದ್ರೆ ಏನಾಗತ್ತ ಅಂತ ಕೇಳಿದ್ರೆ, ಅವು ಯಾರ ಅಸ್ಥಿಗಳಿರ್ತಾವೆ ಅವನಿಗೆ ಕೂಡ ಪುಣ್ಯದ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥ ಮಾತನ್ನ ನಮ್ಮ ಧರ್ಮಶಾಸ್ತ್ರದಲ್ಲಿ ಬರ್ಕೊಂಡು ಬರ್ತಾ ಇದೆ. ಅದಕ್ಕಾಗಿ ನಾವು ಜೀವನದಲ್ಲಿ ದೇಹದಲ್ಲಿ ಪ್ರಾಣ ಇರುವವರೆಗೆ ನಾವು ಧರಿಸಿದರೂ ಅವಕ್ಕಷ್ಟೇ ಫಲ ಅದ, ನಮ್ಮ ದೇಹದಲ್ಲಿ ಪ್ರಾಣ ಹೋದ ಬಳಿಕನು ಕೂಡ ಅವು ಅಷ್ಟೇ ಫಲಕಾರಿ ಆಗ್ತವೆ ಅನ್ನೋ ದೃಷ್ಟಿಯೊಳಗೆ ಶಿವನಿಗೆ ಅತ್ಯಂತ ಪ್ರಿಯಗಳಾಗಿರ್ತಕ್ಕಂಥ ಅಲಂಕಾರಗಳನ್ನ ನಾವು ಹೇಗೆ ಧರಿಸಿಕೊಳ್ಬೇಕು ಅಂತ ಕೇಳಿದ್ರೆ, ಅತ್ಯಂತ ಭಕ್ತಿಯಿಂದ ನಿಷ್ಠೆಯಿಂದ ಅವುಗಳನ್ನು ನಾವು ಯಾವಾಗ ಕೂಡ ಧರಿಸಿಕೊಂಡು ಬರಬೇಕಾಗ್ತದೆ. ಹಾಗೆ ಈ ಭಸ್ಮಧಾರಣೆ, ರುದ್ರಾಕ್ಷ ಧಾರಣೆ, ಲಿಂಗ ಧರಿಸಿರ್ತಕ್ಕಂಥ ವ್ಯಕ್ತಿಯ ದೇಹ ಅಂದ್ರೆ ಅದೊಂದು ತ್ರಿವೇಣಿ ಸಂಗಮ ಅನ್ನುವಂಥ ಮಾತೇತ. ಸಾಮಾನ್ಯವಾಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂತ ಇಚ್ಛೆ ಆದ್ರೆ ನೀವು ಪ್ರಯಾಗ ಕ್ಷೇತ್ರಕ್ಕೆ ಹೋಗಬೇಕಾಗ್ತದೆ. ಅಲಹಾಬಾದಕ್ಕೆ ಹೋದ್ರೆ ಅಲ್ಲಿ ಗಂಗಾ, ಯಮುನಾ, ಸರಸ್ವತಿ ಈ ನದಿಗಳ ಸಂಗಮ ಅಲ್ಲಿದೆ, ಅಲ್ಲಿ ನೀವೆಲ್ಲ ಸ್ನಾನ ಮಾಡಿದ್ರೆ ನಿಮಗೆ ಪುಣ್ಯ ಪ್ರಾಪ್ತಿಯಾಗ್ತದೆ. ಪರಂತು ಎಲ್ಲರಿಗೂ ಕೂಡ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನೀವಿದ್ದಲ್ಲೇ ತ್ರಿವೇಣಿ ಸಂಗಮ ಬರ್ತದೆ ಹೇಗೆ ಅಂದ್ರೆ, ಲಿಂಗವನ್ನು ದೇಹದಲ್ಲಿ ಧರಿಸಿದ್ರೆ, ಕೊರಳಲ್ಲಿ ರುದ್ರಾಕ್ಷವನ್ನು ಧಾರಣ ಮಾಡಿಕೊಂಡಿದ್ರೆ, ನಿಮ್ಮ ಹಣೆಯಲ್ಲಿ ಭಸ್ಮವನ್ನು ಧರಿಸಿದ್ರೆ ಅಂತ ಕೇಳಿದ್ದಾದ್ರೆ, ಈ ಒಂದು ತ್ರಿವೇಣಿ ಸಂಗಮ ನೀವಿದ್ದಲ್ಲೇ ಬರ್ತ ಅಂತ ಹೇಳ್ತಾರೆ. ಅದಕ್ಕೆ ಶಿವಭಕ್ತನ ದೇಹ ಅಂದ್ರೆ ಅದು ತ್ರಿವೇಣಿ ಸಂಗಮದ ಪುಣ್ಯವಾದ ಕ್ಷೇತ್ರ ಇದ್ದ ಹಾಗೆ, ಹಾಗೆ ನಿಮ್ಮ ದೇಹವನ್ನ ಈ ಆಡಂಬರದ ಉಪಚಾರಗಳಿಂದ ನಶ್ವರವಾಗಿರ್ತಕ್ಕಂಥ ಸೌಂದರ್ಯವನ್ನು ಬೆಳೆಸಿಕೊಳ್ಳುವುದಕ್ಕಿಂತಲೂ ಮನಸ್ಸಿನ ಸೌಂದರ್ಯವನ್ನ, ಬುದ್ಧಿಯ ಸೌಂದರ್ಯವನ್ನ, ಆತ್ಮದ ಸೌಂದರ್ಯವನ್ನು ಬೆಳೆಸತಕ್ಕಂಥ ಈ ರುದ್ರಾಕ್ಷಿಯನ್ನು ಅವಶ್ಯವಾಗಿ ಧರಿಸಬೇಕಂತಕ್ಕಂಥ ಮಾತನ್ನೇ ರೇಣುಕರು ಅಪ್ಪಣೆ ಕೊಡಿಸ್ಕೊಂಡ್ಬರ್ತಾ ಇದ್ದಾರೆ. ಹೀಗೆ ರುದ್ರಾಕ್ಷಿಯನ್ನು ಧರಿಸಿರ್ತಕ್ಕಂಥ ಮನುಷ್ಯ ಸ್ವಲ್ಪ ಪಾಪಗಳಿಂದ ಮುಕ್ತನಾದವರ ಜೊತೆಗೆ ಆತ ಏನಕ್ಕನ ಕೊಡೆಗೆ ರುದ್ರ ಲೋಕಂ ಸಪ್ರಾಪ್ನೋತಿ ಅಂತ ಹೇಳಿ, ರುದ್ರಾಕ್ಷಿಯನ್ನು ಧರಿಸಿರ್ತಕ್ಕಂಥ ಮನುಷ್ಯ ತನ್ನ ಜೀವನದ ಕೊನೆಯ ಉಸಿರಿನೊಳಗೆ ಅವನಿಗೆ ರುದ್ರ ಲೋಕದ ಪ್ರಾಪ್ತಿಯಾಗ್ತದೆ. ಅದಕ್ಕೆ ರುದ್ರಾಕ್ಷ ಧಾರಣೆ ಇದು ರುದ್ರ ಪ್ರಾಪ್ತಿಗಾಗಿ ಅಷ್ಟೇ ಅಲ್ಲ, ನಮ್ಮ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ತಕ್ಕಂಥ ಒಂದು ಶ್ರೇಷ್ಠವಾದ ಸಾಧನೆ ಎನ್ನುವಂತಹದ್ದೆಲ್ಲ ತಿಳ್ಕೊಂಡು ಆ ರುದ್ರಾಕ್ಷಿಯನ್ನು ಅನೇಕ ಮುಖಗಳ ರುದ್ರಾಕ್ಷಿ ನಮಗೆ ಸಿಗದೇ ಇದ್ರೂ ಕೂಡ ಪಂಚಮುಖದ ರುದ್ರಾಕ್ಷಿಯನ್ನು ಅದನ್ನು ಧರಿಸಬೇಕಷ್ಟೇ ಅಲ್ಲ, ಯಾವ ಮನುಷ್ಯ ಆ ರುದ್ರಾಕ್ಷಿಯ ಮಸ್ತಕ ಮೇಲಿಟ್ಟುಕೊಂಡು ಸ್ನಾನ ಮಾಡ್ತಾನೆ ಅವನಿಗೆ ಗಂಗಾ ಸ್ನಾನ ಮಾಡಿದಷ್ಟು ಪುಣ್ಯ ಅವನಿಗೆ ಮನೆಯೊಳಗೆ ಪ್ರಾಪ್ತಿಯಾಗ್ತಂಥದ್ದು. ಇದು ಅಲ್ಲದೆ ಮೃತ್ಯುವಿನ ಕಾಲದೊಳಗೆ ಮನುಷ್ಯ ಪ್ರಾಣ ಹೋಗುವ ಕಾಲಕ್ಕೆ ಆ ರುದ್ರಾಕ್ಷಿಯನ್ನು ತೊಳೆದು ಅದರ ನೀರನ್ನು ಪಾನ ಮಾಡಿಸಿದರೂ ಕೂಡ ಅವನಿಗೆ ರುದ್ರ ಲೋಕ ಪ್ರಾಪ್ತಿಯಾಗತಕ್ಕಂಥ ಮಾತು ತಿಳಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನಿದೆಲ್ಲ ವಿಶೇಷವಾಗಿ ಭೌತಿಕವಾದ ವಿಚಾರವಾದರೆ ಇನ್ನು ಭೌತಿಕವಾದ ವಿಚಾರಕ್ಕೆ ನಾವು ಬರಬೇಕು ಅಂತ ಕೇಳಿದರೆ ರುದ್ರಾಕ್ಷಿಯದ ಶ್ರೇಷ್ಠವಾದ ವನಸ್ಪತಿನೂ ಕೂಡ ಹೌದು. ಅದಕ್ಕೆ ಪರಮಾತ್ಮ ಈ ವನಸ್ಪತಿಯಲ್ಲಿ ಅಪಾರವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಹಿಂದಿನ ಕಾಲಕ್ಕೆ ನಮ್ಮ ಆಯುರ್ವೇದ ಆಚಾರ್ಯರು ಆ ವನಸ್ಪತಿಗಳನ್ನು ಕಂಡುಹಿಡಿದು ಅವುಗಳನ್ನು ರೋಗ ನಿವಾರಣೆಗೆ ಉಪಯೋಗ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಇಂದಿನ ವೈಜ್ಞಾನಿಕವಾದ ಪರೀಕ್ಷಣೆಯೊಳಗೆ ರುದ್ರಾಕ್ಷಿ ಮನುಷ್ಯನಿಗೆ ಅನೇಕ ವಿಧವಾಗಿರ್ತಕ್ಕಂಥ ಬಾಹ್ಯ ರೋಗಗಳ ನಿವೃತ್ತಿಗೂ ಕೂಡ ಕಾರಣ ಅನ್ನುವಂತಹದ್ದನ್ನು ಇವತ್ತು ಡಾಕ್ಟರ್ ಕಂಡುಹಿಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಸಾಮಾನ್ಯವಾಗಿ ಬಹಳಷ್ಟು ವಿಚಾರ ಮಾಡಿ ಚಿಂತೆಯನ್ನು ಮಾಡಿ ರಕ್ತದ ಒತ್ತಡದಿಂದ ಬಳಲತಕ್ಕಂಥ ಮನುಷ್ಯನಾಗಲಿ ಹೃದಯದ ಅಶಕ್ತತೆಯಿಂದ ಬಳಲತಕ್ಕಂಥ ಮನುಷ್ಯನೇ ಆಗಲಿ ಆ ರುದ್ರಾಕ್ಷವನ್ನು ದೇಹದ ಮೇಲೆ ಧರಿಸಿಕೊಂಡ್ರೆ ಅಥವಾ ರುದ್ರಾಕ್ಷಿಯ ತೊಳೆದಿರುವಂತಹ ನೀರನ್ನು ದಿನಾಲು ತಾನು ಪಾನ ಮಾಡ್ತಾ ಹೋದ್ರೆ ದಿನಾಲು ಕೂಡ ಆ ರುದ್ರ ರೂಪ ಇರತಕ್ಕಂಥ ಶಿವನ ಸದಾ ಚಿಂತನೆ ಮಾಡ್ತಾ ಬಂದ ಅಂತ ಕೇಳಿದ್ರೆ ಅವನಿಗೆ ದೇಹಕ್ಕೆ ಬಂದಿರತಕ್ಕಂಥ ರೋಗಗಳು ಕೂಡ ದೂರ ಆಗ್ತವೆ, ಆಮೇಲೆ ಮನಸ್ಸಿನಲ್ಲಿರ್ತಕ್ಕಂಥ ಭವರೋಗ ಕೂಡ ದೂರ ಆಗುತ್ತೆ ಅನ್ನೋ ದೃಷ್ಟಿಯೊಳಗೆ ಹೀಗೆ ಭವರೋಗವನ್ನ ದೈಹಿಕ ರೋಗವನ್ನು ದೂರ ಮಾಡಿ ಉಭಯವಾದ ಸ್ವಾಸ್ಥ್ಯವನ್ನು ಆರೋಗ್ಯವನ್ನು ಕೊಡತಕ್ಕಂಥ ರುದ್ರಾಕ್ಷಿಗಳು ಇವು ಲೋಕ ಪಾವನಗಳಿದ್ದಾವೆ ಅಂತ ಅದೃಷ್ಟಿಯಲ್ಲಿ ಇಟ್ಟುಕೊಂಡು ರುದ್ರಾಕ್ಷಿಯನ್ನು ಶ್ರದ್ಧೆಯನ್ನು ಅವುಗಳನ್ನು ಧರಿಸುವುದರ ಜೊತೆಗೆ ನಿಮ್ಮ ದೃಷ್ಟಿಯನ್ನು ಶಿವಮಯವನ್ನಾಗಿ ಮಾಡಿಕೊಂಡು ಅನ್ಯರ ದುಃಖವನ್ನು ದೂರ ಮಾಡುವ ಭಾವನೆಯಾಗಿ ರುದ್ರನಲ್ಲಿದೆ. ಆ ಭಾವನೆ ನೀವು ತೆಗೆದುಕೊಂಡು ಬಂದಾಗ ನಿಜವಾಗಿರು ಕೂಡ ನೀವು ರುದ್ರ ಆಗಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.